ग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनामग्रहणादेवाजनस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवक्तरङ्गाय मध्वदुग्धाब्धये नमः गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्य हरिप्रीति सुविद्या बाधशारिणः इष्टदान् कष्टहर्त्रोन्नः विद्यामान्यान् मुनीन्नुमः वादिराजपदद्वन्द्व वारिजासप्तमानसान् विश्वप्रिय गुरून् वन्दे मन्दोऽहं देवि शुद्धये सत्यं सत्यं पुनः सत्यं विश्वतीर्थप्रसादकः सर्वे कामा भवन्त्येव शपथो बिम्बसन्निधौ चिन्तामणिं सुभक्तानां कल्पवृक्षं च कामदं स्वामिनं त्वाम् रघुप्रेमतीर्थं वन्देह्यभीष्टदम् अज्ञानतिविरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे श्रीगुरुभ्यो नमः हरिः ॐ ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुख्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्नास्वेन सदा निरस्तकुहकं सत्यं परं धीमहि श्रीगुरुभ्यो नमः ಈ ಕ್ಷೇತ್ರದಲ್ಲಿ ಭಕ್ತರಿಗಾಗಿ ವಿಶೇಷವಾಗಿ ನೆಲೆಸಿದ ರಾಘವೇಂದ್ರ ಸ್ವಾಮಿಗಳ ಹಾಗೂ ಧೀರೇಂದ್ರ ತೀರ್ಥರ ಸುಶೀಲೇಂದ್ರ ತೀರ್ಥರ ಅವರ ಸನ್ನಿಧಾನದಲ್ಲೇ ಸದಾ ವಿರಾಜಮಾನರಾಗಿರತಕ್ಕಂಥ ಸುಯತೀಂದ್ರ ತೀರ್ಥರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಪುನಃ ಪುನಃ ಸಲ್ಲಿಸಿ ಹಾಗೆ ಈ ಕ್ಷೇತ್ರದಲ್ಲಿ ಭಾಗವತ ಹಾಗೂ ಚತುರ್ದಶಿ ಗ್ರಂಥದ ಪ್ರವಚನ ಒಳಗೆ ಕೂತಿರುವಂಥ ಜ್ಞಾನಿಗಳಾದ ಯತಿಗಳ ಸಂಕಲ್ಪಾನುಸಾರ ಅವರ ಸಂಕಲ್ಪ ಇಲ್ಲದಿದ್ದರೆ ಬರಲಿಕ್ಕೆ ಆಗಲ್ಲ ಎಂಬುದು ಅನುಭವ ಸಿದ್ಧ ಅಂಥದ್ದು ಅವರ ಸಂಕಲ್ಪಾನುಸಾರ ಅಮ್ಮನವರು ವಿಶೇಷವಾಗಿ ಇಲ್ಲಿ ಆಗಬೇಕು ಅಂತ ಅವರು ಅಪ್ಪಣೆ ಕೊಟ್ಟದ್ದಕ್ಕೆ ಅವರ ಆಜ್ಞಾನುಸಾರವಾಗಿ ಇಲ್ಲಿ 7 ದಿವಸಗಳ ಕಾಲ ಈಗಲೇ ಹೇಳಿದರು ಧೀರೇಂದ್ರ ತೀರ್ಥರು ವಿಶೇಷವಾಗಿರ್ತಕ್ಕಂಥ ವ್ಯಾಖ್ಯಾನಗಳು ಬರೆದವು ಅದರಲ್ಲಿ ನನಗೆ ಹುಡುಗ ಇದ್ದಾಗಲೇ ಮೊಟ್ಟ ಮೊದಲು ಸಿಕ್ಕ ಕೃತಿ ಅಂದರೆ ಧೀರೇಂದ್ರ ತೀರ್ಥರ ಮನೆ ಸುಕ್ತ ವ್ಯಾಖ್ಯಾನ ಮೊದಲು ಸಿಕ್ಕದ್ದದೇ ಮೊದಲು ಓದಿದ್ದು ಅದೇ ಆನಂದ ಪಟ್ಟದ್ದು ಅದೇ ಈಗಲೂ ನನ್ನ ತಲೆಯಲ್ಲಿ ಅವರು ಹಾಗೇ ಉಳಿದಿದ್ದಾರೆ ಮಹಾನುಭಾವರು ಅದಕ್ಕೆ ಅವರ ಸಂವಿಧಾನದಲ್ಲಿ ಒಂದೆರಡು ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡುವ ಭಾಗ್ಯವನ್ನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಮಂಗಳ ಅಂದರೆ ಸಿಂಹಾವಲೋಕನ ನ್ಯಾಯ ಹಿಂದಿನದ್ದನ್ನು ಒಮ್ಮೆ ಮೆರಕು ಹಾಕಿ ಮುಂದಕ್ಕೆ ಹೋಗೋದು ಮಂಗಳದ ಕ್ರಮ ಆ ರೀತಿಯಲ್ಲಿ ಭಾಗವತ ಋಷಿಗಳು ನೈಮಿಷಾರಣ್ಯದಲ್ಲಿ ಶೌನಕಾದಿಗಳು ಸೇರಿ ಸುತಾಚಾರರನ್ನು ಪ್ರಶ್ನೆ ಮಾಡಿದರು ಕಲಿಯುಗದಲ್ಲಿ ಜನರು ಉದ್ಧಾರ ಆಗುವ ಉಪಾಯ ಯಾವುದು ಯಾಕೆ ಮಂದಾಹ ಸುಮಂದಮತಯ ಮಂದಭಾಗ್ಯ ಉಪದ್ರುತಾ ಇವರು ಮಂದರಾಗಿದ್ದಾರೆ ಎಲ್ಲದರಲ್ಲೂ ಮಂದ ಅಂದರೆ ತ್ವರಿತಗತಿಯಿಂದ ಯಾವ ಸಾಧನೆಯನ್ನು ಮಾಡಲು. ಯಾಕೆ ಹೀಗಿರ್ತಾರೆ ಅಂದರೆ ಬೇಗ ಅರ್ಥ ಆಗಲ್ಲ, ಅರ್ಥ ಆದರೂ ಮಾಡಲ್ಲ. ಅದಕ್ಕೆ ಕಾರಣ ಮಂದಭಾಗ್ಯ ಅಂದರೆ ಪುಣ್ಯ ಸಂಚಯ ಇಲ್ಲ. ಅಷ್ಟೇ ಅಲ್ಲ, ಪಾಪಕರ್ಮದಿಂದಾಗಿ ನಾನಾ ಉಪದ್ರವಗಳೂ ಇವರಿಗೆ ತುಂಬ ಇದೆ. ಆದ ಕಾರಣ ಇಂಥವರಿಗೆ ಉದ್ಧಾರ ಆಗಲಿಕ್ಕೆ ಅದರಲ್ಲಿ ಹೇಳ್ತಾರೆ, ಭೂರೀಣಿ ಭೂರಿ ಕರ್ಮಾಣಿ ಶೋತವ್ಯಾನಿ ವಿಭಾಗಶಃ ಅತಃ ಸಾಧೋತ್ರ ಯತ್ಸಾರಂ ಸಮುದ್ಧೃತ್ಯ ಮನೀಷಯ ಬ್ರೂಹಿ ಭದ್ರಾಯ ಭೂತಾನಾಂ ಏನ ಆತ್ಮ ಆಶು ಪ್ರಸೀದತಿ. ಭಗವಂತ ಯಾವುದರಿಂದ ಬೇಗ ಅನುಗ್ರಹ ಮಾಡುತ್ತಾನೋ. ಹಾಗೆ ಶಾಸ್ತ್ರದಲ್ಲಿ ಸಾವಿರಾರು ಸಾಧನೆಗಳಿವೆ, ಅದರಲ್ಲಿ ಸಾರವನ್ನು ತೆಗೆದು ಚುಟುಕಾದ ಸಾಧನೆಯನ್ನು ಹೇಳಿ ಅಂತ ಕೇಳಿದಾಗ ಭಾಗವತವನ್ನು ಮುಂದಿಡುತ್ತಾರೆ. ಅವಾಗ ಹೇಳ್ತಾರೆ, ಭಾಗವತ ಎಲ್ಲಿ ಸಿಕ್ತು ನಿಮಗೆ ಅಂತ ಹೇಳ್ತಾರೆ. ಪರೀಕ್ಷಿತ್ ಮಹಾರಾಜನಿಗೆ ಶುಕ ಮಹರ್ಷಿಗಳು ಹೇಳಿದಾಗ, ನಾನು ಭಾಗವತವನ್ನು ಉಪದೇಶ ಕೊಟ್ಟಾಗ ನಾನು ಇದ್ದೆ, ನನಗೂ ಉಪದೇಶ ಆಯಿತು, ನಾನು ಎಷ್ಟು ತಿಳ್ಕೊಂಡೆ ಅಷ್ಟನ್ನು ನಾನು ಹೇಳುತ್ತೇನೆ ಅಂತ ಶುರು ಮಾಡಿದಾಗ ಆವಾಗ ಪ್ರಶ್ನೆ ಬಂತು, ಈ ಭಾಗವತವನ್ನು ರಚನೆ ಮಾಡಿದ್ದು ಹೇಗೆ? ನಾರದರ ಪ್ರಾರ್ಥನೆಯಿಂದ ವೇದವ್ಯಾಸ ದೇವರು ಭಾಗವತವನ್ನು ರಚನೆ ಮಾಡಿ ಚತುಶ್ಲೋಕಿ ಭಾಗವತವನ್ನು ನಾರಾಯಣ ದೇವರು ಬ್ರಹ್ಮದೇವರಿಗೆ ಉಪದೇಶ ಕೊಟ್ಟರೆ, ಬ್ರಹ್ಮದೇವರು ನಾರದರಿಗೆ ಉಪದೇಶ ಕೊಟ್ಟರೆ, ನಾರದರು ವೇದವ್ಯಾಸರ ಮುಂದಿಟ್ಟರೆ, ಆ ನಾಲ್ಕು ಶ್ಲೋಕಗಳನ್ನು 12 ಸ್ಕಂದಗಳಾಗಿ ವಿಸ್ತಾರ ಮಾಡಿ ಶುಕಾಚಾರ್ಯರ ಮೂಲಕ ವಿಸ್ತಾರ ಮಾಡಿಸಿದರು ಜಗತ್ತಿನಲ್ಲಿ ವೇದವ್ಯಾಸರು. ತದನಂತರ ವೇದವ್ಯಾಸರ ಅನುಗ್ರಹದಿಂದ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ಉಪದೇಶ ಕೊಡುವಾಗ ಎಲ್ಲ ಋಷಿಮುನಿಗಳು ಸೇರಿದರು, ಅದರಲ್ಲಿ ನಾನಿದ್ದೆ, ನನಗೆ ಅನುಗ್ರಹ ಆಯಿತು ಅಂದರು. ತದನಂತರ ಭಾಗವತ ಶುರು ಮಾಡುತ್ತಾ ಇದ್ದಾರೆ. ಅಲ್ಲಿ ಹೇಳುತ್ತಾರೆ, ಬ್ರಹ್ಮಾಸ್ತ್ರ ಪ್ರಯೋಗದಿಂದ ಇಡೀ ಪಾಂಡವರನ್ನು ನಿಷ್ಪಾಂಡವರನ್ನಾಗಿ ಮಾಡಬೇಕು ಅಂತ ಅಶ್ವತ್ಥಾಮಾಚಾರ್ಯರ ಸಂಕಲ್ಪ. ಆದರೆ ಅವರು ಮೊದಲು ಹೊರಟದ್ದೇ ಶಿಬಿರಕ್ಕೆ ಹೋಗಿ ಉಪಪಾಂಡವರನ್ನೆಲ್ಲ ಕೊಂದ ಮೇಲೆ ಅವರನ್ನು ಹಿಡಿಯಲಿಕ್ಕೆ ಹೋದಾಗ ಅರ್ಜುನ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ ಅಶ್ವತ್ಥಾಮಾಚಾರ್ಯರ ಬ್ರಹ್ಮಾಸ್ತ್ರಕ್ಕೆ ತಿರುಗಾಗಿ ಇನ್ನೊಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದರೆ ನಿಲ್ಲಿಸಬೇಕಾಗಿ ಬಂದು ಎರಡನ್ನೂ ಅರ್ಜುನನೇ ಉಪಸಂಹಾರ ಮಾಡಬೇಕಾಗಿತ್ತು. ಅವರನ್ನು ಕಟ್ಟಿ ತಂದು ಶಿರೋಮಣಿಯನ್ನು ತೆಗೆದು ಕಳಿಸಿಕೊಡುತ್ತಾರೆ. ತದನಂತರ ಮತ್ತು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ಉತ್ತರಾದೇವಿಯ ಗರ್ಭದ ಮೇಲೆ, ಆ ಉತ್ತರಾದೇವಿಯ ಗರ್ಭದಲ್ಲಿ ತಾನೇ ಸೇರಿಕೊಂಡು ಭಗವಂತ ಮಗುವನ್ನು ರಕ್ಷಣೆ ಮಾಡಿದ. ಅವನಿಗೆ ಪರೀಕ್ಷಿತ ಅಂತ ಹೆಸರಾಯಿತು. ದೇವರಾತ, ಭಗವಂತನಿಂದ ರಕ್ಷಿತನಾದ್ದರಿಂದ ಆ ಪರೀಕ್ಷಿತನಿಗೆ ದೇವರಾತ ಅಂತ ಹೆಸರಾಯಿತು. ತದನಂತರ ಕೃಷ್ಣ ಭೀಷ್ಮಾಚಾರ್ಯರಿಗೆ ಅನುಗ್ರಹ ಮಾಡಲಿಕ್ಕಾಗಿ ಅವರಿಗೊಬ್ಬ ಶಿಷ್ಯನನ್ನು ಕರಕೊಂಡು ಬಂದು ಧರ್ಮರಾಜನಿಗೆ ಭೀಷ್ಮಾಚಾರ್ಯರ ಮೂಲಕ ಉಪದೇಶವನ್ನು ಕೊಡಿಸಿ ಅವರಿಗೆ ತನ್ನ ದರ್ಶನವನ್ನು ಕೊನೆಯ ಕಾಲದಲ್ಲಿ ಕೊಟ್ಟು ಧೃತರಾಷ್ಟ್ರನಿಗೆ ಸದ್ಗತಿ ಬರಲಿಕ್ಕಾಗಿ ವಿದುರನ ಮೂಲಕ ಹೇಳಿಸಿದ ಭಗವಂತ. ಭೀಮಾಪವರ್ಜಿತಂ ಪಿಂಡಂ ಆದತ್ತೆ ಗೃಹಪಾಲವತು, ಭೀಮ ಬಿಸಾಡಿದ ಪಿಂಡವನ್ನು ನಾಯಿಯಂತೆ ತಿಂದಿದ್ದೀಯಾ ಅಂತ ಕಟುವಾದ ಮಾತುವನ್ನು ಹೇಳಿದ ಮೂಲಕ ವೈರಾಗ್ಯ ಬರುವಂತೆ ಮಾಡಿ ವನಕ್ಕೆ ಹೋಗಿ ಪ್ರಾಣತ್ಯಾಗ ಆಗುವಂತೆ ಮಾಡಿದ ಮೇಲೆ ಪರೀಕ್ಷಿತ್ ಮಹಾರಾಜನಿಗೆ ಪಟ್ಟವನ್ನು ಕಟ್ಟಿದರು ಧರ್ಮರಾಜ ಕೃಷ್ಣ ಪರಂಧಾಮಕ್ಕೆ ಹೋದ ವಾರ್ತೆಯನ್ನು ಕೇಳಿ. ತದನಂತರ ತನ್ನ ರಾಜ್ಯದಲ್ಲಿ ಕಲಿ ಬಂದಿದ್ದಾನೆ ಎಂಬುದನ್ನು ವಾರ್ತೆಯನ್ನು ಕೇಳಿ ಅವನನ್ನು ನಿಗ್ರಹ ಮಾಡಿ ಶಮೀಕರ ಆಶ್ರಮಕ್ಕೆ ಬಾಯರಿಸಿ ಹೋದಂಥ ರಾಜ ಅವರು ನೀರನ್ನು ಕೊಡದೇ ಇದ್ದಾಗ ಧ್ಯಾನ ಸಮಾಧಿಯಲ್ಲಿ ಸತ್ತ ಹಾವನ್ನು ಅವರ ಕೊರಳಲ್ಲಿ ಹಾಕಿ ಅವಮಾನ ಮಾಡಿದಾಗ ಶೃಂಗಿ ಶಾಪ ಕೊಡುತ್ತಾನೆ, 7ನೇ ದಿನ ತಕ್ಷಕನಿಂದ ಸಾವು ಬರಲಿ ಅಂತ. ಆ ವಾರ್ತೆಯನ್ನು ಕೇಳಿದ ರಾಜ ಪ್ರಾಯೋಪವೇಶಕ್ಕೆ ಕೂತು ಬಂದಿರತಕ್ಕಂಥ ಋಷಿಮುನಿಗಳನ್ನು ನಮಸ್ಕಾರ ಮಾಡಿ ತನ್ನ ಅದೃಷ್ಟದ ಪರಿಪಾಕದಿಂದ ಭಗವಂತನ ಪೂರ್ಣಾನುಗ್ರಹದಿಂದ ಬಂದಿರತಕ್ಕಂಥ ಶುಕಾಚಾರ್ಯರಿಗೆ ನಮಸ್ಕಾರ ಮಾಡಿ ಕೇಳುತ್ತಾನೆ, ಸಾಯರಕ್ಕೆ ಸಿದ್ಧನಾದವ ಮಾಡಬೇಕಾಗಿತ್ತೇನು? ಅದಕ್ಕುತ್ತರ ಕೊಡುತ್ತಾರೆ, ಸಾಯಲಿಕ್ಕೆ ಸಿದ್ಧನಾದವ ಮಾಡಬೇಕಾಗಿದ್ದೊಂದೇ ಭಗವಂತನ ನಿರಂತರ ಸ್ಮರಣೆ. ಅದು ಹೇಳ್ತಾರೆ, ಗತಸಾಧ್ವಸಃ ಸಾವು ಬರ್ತಾ ಇದೆ ಅಂತ ಗೊತ್ತಾದ ಮೇಲೆ ಹೆದರಿಕೆ ಬಿಡಬೇಕಂತೆ, ಸಾಯ್ತಾ ಇದ್ದೀನಲ್ಲ ಅಂತ ಹೆದರಿಕೆ ಬಿಡಬೇಕು. ಗೃಹಾತ್ ಪ್ರವ್ರಜಿತ ಧೀರ ಪುಣ್ಯತೀರ್ಥ ಜಲಪ್ರತ, ತಾನು ಒಳ್ಳೆ ಪುಣ್ಯತೀರ್ಥಗಳಿಗೆ ಹೋಗಿ ಆ ತೀರ್ಥ ಸ್ನಾನ ಮಾಡಿ ಏಕಾಂತದಲ್ಲಿ ಆಸನ ಸಿದ್ಧಿಯಿಂದ ಶುದ್ಧಿಯಿಂದ ಭಗವಂತನನ್ನು ಚಿಂತನೆ ಮಾಡಬೇಕು. ವಿಶೇಷವಾದ ಬ್ರಹ್ಮಬೀಜಂ ಅನುಸ್ಮರನ್, ಭಗವಂತನನ್ನು ಓಂಕಾರದ ಮೂಲಕ ಸದಾ ಚಿಂತನೆ ಮಾಡಬೇಕಯ್ಯ, ಆವಾಗ ಭಗವಂತ ಅನುಗ್ರಹ ಮಾಡುತ್ತಾನೆ. ಆವಾಗ ಮತ್ತೂ ಪ್ರಶ್ನೆ ಬಂತು, ಭಗವಂತನನ್ನು ನೆನೆಯಲಿಕ್ಕೆ ಮನಸ್ಸೇ ಕಾರಣ ಪ್ರಧಾನ, ಅದೇ ನಿಲ್ಲತಾ ಇಲ್ಲ. ಮನಸ್ಸು ನಿಲ್ಲಬೇಕಾದರೆ ಒಂದು ಕಡೆ ಏನು ಮಾಡಿದರೆ ನಿಲ್ಲುತ್ತೆ? ಅದಕ್ಕೆ ಉತ್ತರ ಕೊಟ್ಟರು, ಮನಸ್ಸು ಚಂಚಲವಾಗಲಿಕ್ಕೆ ಕಾರಣ ಪಾಪಗಳು. ಅದಕ್ಕೆ ಮನಸ್ಸಿನ ಚಾಂಚಲ್ಯ ಪೂರ್ಣ ಹೋಗಬೇಕಾದರೆ ಪ್ರಾಣಾಯಾಮೈ ದಹೇ ದೋಷಾನ್ ಧಾರಣಾಭಿಶ್ಚ ಕಿಲ್ಮಿಷಾನ್. ಪ್ರಾಣಾಯಾಮದಿಂದ ಚಾಂಚಲ್ಯ ಹೋಗುತ್ತೆ, ಧಾರಣೆಯಿಂದ ಪಾಪಗಳು ಹೋಗುತ್ತೆ. ಆವಾಗ ಈ ಧಾರಣೆ ಅಂದರೆ ಏನು, ಅದನ್ನು ಹೇಗೆ ಮಾಡಬೇಕು ಅಂದಾಗ, ವಿರಾಟ್ ರೂಪಿ ಭಗವಂತ, ಸ್ಥೂಲವಾದ ಭಗವದ್ ರೂಪವನ್ನು ಚಿಂತನೆ ಮಾಡಬೇಕು. ಪಾತಾಳಮೇತಸ್ಯ ಹಿ ಪಾದಮೂಲಂ, 14 ಲೋಕಗಳನ್ನು ತನ್ನ ಶರೀರದಲ್ಲಿ ಧಾರಣೆ ಮಾಡಿದ ವಿರಾಟ್ ರೂಪವನ್ನು ನೆನೆದು 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 ಮನಃಶುದ್ಧಿಯಾಗಿ ಅದರಿಂದ ಹೃದಯದಲ್ಲಿರತಕ್ಕಂಥ ಭಗವಂತನ ಕಡೆಗೆ ಹೋಗಲಿಕ್ಕೆ ಸಾಧ್ಯ. ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ, ಹೃದಯದಲ್ಲೇ ಇರತಕ್ಕಂಥ ಪ್ರಾದೇಶ ರೂಪಿ ಭಗವಂತನನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆ ಭಗವಂತನ ಚಿಂತನೆಯಿಂದ ವಿಶೇಷವಾಗಿ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ, ಆ ಹೃದಯ ಗ್ರಂಥಿ ಅಂದರೆ ಲಿಂಗ ದೇಹ ಒಡೆದಂತೆ ಆಗಿಬಿಡುತ್ತೆ, ಅಂದರೆ ಅದರ ಕೆಲಸವೆಲ್ಲ ನಿಂತು ಹೋಗುತ್ತೆ, ಈ ರೀತಿಯಾಗಿ ಭಗವಂತನ ದರ್ಶನವಾಗುತ್ತೆ ಅಂತ ತಿಳಿಸಿಕೊಟ್ಟಾಗ ಮತ್ತು ಅಲ್ಲಿ ಪ್ರಶ್ನೆ ಬರ್ತಾ, ಏನು ಯಾರು ಶ್ರೇಷ್ಠ? ಆವಾಗ ಬ್ರಹ್ಮದೇವರು ಪ್ರಶ್ನೆ ಕೇಳಿದ ನಾರದರಿಗೆ ಉತ್ತರ ಕೊಟ್ಟದ್ದು, ಹರಿಯೇ ಸರ್ವಶ್ರೇಷ್ಠ, ಜಗತ್ತಿಗೆ ನಾನು ಹುಟ್ಟು ಕೊಟ್ಟಿದ್ದೇನೆ, ನನಗೆ ಹುಟ್ಟು ಕೊಟ್ಟವ, ಎಲ್ಲರನ್ನೂ ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ, ಆದ್ದರಿಂದ ಹರಿಯೇ ಸರ್ವೋತ್ತಮ. ಅದರಲ್ಲಿ ಎಲ್ಲ ದೇವತೆಗಳು ಅವರನ್ನು ಆರಾಧನೆ ಮಾಡಿದಾಗ ಒಬ್ಬೊಬ್ಬರು ಒಂದೊಂದನ್ನು ಕೊಡಲಿಕ್ಕೆ ಸಾಧ್ಯ, ಆದರೆ ಅಕಾಮಃ ಸರ್ವಕಾಮೋವ ಮೋಕ್ಷಕಾಮಃ ಉದಾರಧೀಹಿ. ಯಾವ ಕಾಮನೆ ಇಲ್ಲದಿದ್ದರೂ ಅಥವಾ ಎಲ್ಲ ಬೇಕು ಅಂತ ಬಯಕೆ ಇದ್ದರೂ ಅಥವಾ ಮೋಕ್ಷ ಬೇಕು ಅಂದರೆ ಶ್ರೀಹರಿಯನ್ನೇ ಶರಣಾಗತರಾಗಬೇಕು. ಮೋಕ್ಷ ಕೊಡುವ ತಾಕತ್ತು ಭಗವಂತನಿಗೆ ಬಿಟ್ಟರೆ ಇನ್ಯಾರಿಗೂ ಇಲ್ಲ. ಅದಕ್ಕೆ ಹೇಳ್ತಾರೆ, ಭಗವಂತ ವಿಷ್ಣು ಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ, ಭಗವಂತನೇ ಮೋಕ್ಷ ಕೊಡೋದು, ಆತನ ಅನುಜ್ಞೆಯಿಂದ ವಾಯುದೇವರು ಮೋಕ್ಷ ಪ್ರಾಪಣೆ ಮಾಡುತ್ತಾರೆ. ಈ ರೀತಿಯಾಗಿ ಸಿದ್ಧಾಂತದ ಮಂಡನೆ ಮಾಡಿದ ಮೇಲೆ ತದನಂತರ ವಿದುರ ದುರ್ಯೋಧನ ಅವಮಾನ ಮಾಡಿದ್ದರಿಂದ ತಮ್ಮ ಧನುಸ್ಸನ್ನು ದ್ವಾರದಲ್ಲಿ ಇಟ್ಟು ತೀರ್ಥಯಾತ್ರೆಗೆ ಹೊರಟು ಉದ್ಧವನನ್ನು ನೋಡಿ, ಉದ್ಧವನ ಮೂಲಕ ಮೈತ್ರೇಯರು ತನಗೆ ತತ್ವಜ್ಞಾನ ಕೊಡಲಿಕ್ಕಿದ್ದಾರೆ ಕೃಷ್ಣಾನುಗ್ರಹದಿಂದ ಅಂತ ತಿಳ್ಕೊಂಡು ಮೈತ್ರೇಯರನ್ನು ಪ್ರಶ್ನೆ ಮಾಡುತ್ತಾನೆ, ದರ್ಶನ ಮಾಡಿ. ಸುಖಾಯ ಕರ್ಮಾಣಿ ಕರೋತಿ ಲೋಕ, ಲೋಕವೆಲ್ಲವೂ ಕೂಡ ಸುಖಕ್ಕಾಗಿ ಕರ್ಮಗಳನ್ನು ಮಾಡುತ್ತಾರೆ, ನವಿಂದತೆ ಆ ಸುಖವನ್ನು ಯಾರೂ ಪಡೆಯೋದಿಲ್ಲ, ಇನ್ನು ರಿವರ್ಸ್ ಆಗಿ ದುಃಖವೇ ಬರ್ತಾ ಇರುತ್ತವರಿಗೆ ಯಾಕೆ ಹೀಗೆ ಅಂತ ಮೊದಲಾದ ಎಲ್ಲ ಪ್ರಶ್ನೆಗಳನ್ನು ಮಾಡಿ ಅದರಲ್ಲಿ ಹೇಳ್ತಾರೆ, ಸೃಷ್ಟಿಯ ಕ್ರಮವನ್ನು ತಿಳಿಸಿಕೊಡಿ ಅಂದಾಗ ವಿಶೇಷವಾದ ಭಗವಂತನ ಪ್ರಾರ್ಥನೆಯೊಂದಿಗೆ ಅವರು ಶುರು ಮಾಡುತ್ತಾರೆ. ಭಗವಂತ ಬ್ರಹ್ಮದೇವರನ್ನು ತನ್ನ ನಾಭಿಕಮಲದಿಂದ ಹುಟ್ಟಿಸಿದ, 14 ಲೋಕಗಳ ನಿರ್ಮಾಣ ಆಯಿತು, ನಂತರ ಪ್ರಜಾಪತಿಗಳ ಸೃಷ್ಟಿ, ಸನಕಸನಂದನಾದಿಗಳ ಸೃಷ್ಟಿ ಆಯಿತು, ಅವರ ನಂತರ ರುದ್ರದೇವರ ಸೃಷ್ಟಿ, ತದನಂತರ ಸ್ವಯಂಭೂಮನು, ವಿಶೇಷವಾದ ಶತರೂಪಾದೇವಿ, ಅವರಿಬ್ಬರ ಸೃಷ್ಟಿಯಾಯಿತು, ಅವರಿಂದ ಜಗತ್ತಿನ ಸೃಷ್ಟಿಯಾಯಿತಯ್ಯ. ಅದರಲ್ಲಿ ಸ್ವಯಂಭೂಮನುಗಳ ಮಗಳಾಗಿರತಕ್ಕಂಥ ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡಿದರೆ ಕರ್ದಮ ಪ್ರಜಾಪತಿಗಳ ತಪಸ್ಸಿಗೆ ಭಗವಂತ ಮೆಚ್ಚಿದಂಥ ಸ್ವಾಮಿ ನಿನ್ನಂಥ ಮಗ ಬರಬೇಕು ಅಂತ ಕೇಳಿದ್ದಕ್ಕೆ ತಾನೇ ಕಪಿರನಾಮಕನಾಗಿ ಅವತಾರ ಮಾಡಿ ದೇವಹೂತಿ ದೇವಿಗೆ ಅದ್ಭುತವಾದ ಸಾಂಖ್ಯ ತತ್ವಜ್ಞಾನವನ್ನು ಉಪದೇಶ ಕೊಟ್ಟು ತಾನು ಹೊರಟ. ಉತ್ತರ ದಿಕ್ಕಿಗೆ ಆಕೆಗೆ ಸಿದ್ಧಿಯಾಯಿತು. ತದನಂತರ ರುದ್ರದೇವರನ್ನು ಅವಮಾನ ಮಾಡಿ ಯಜ್ಞ ಮಧ್ಯದಲ್ಲಿ ರುದ್ರದೇವರಿಗೆ ಯಜ್ಞ ಭಾಗ ಇಲ್ಲದೇ ಇರಲಿ ಅಂತ ಹೇಳಿದ ದಕ್ಷ ಪ್ರಜಾಪತಿಗಳ ಕಥ ದಕ್ಷಯಜ್ಞ ಧ್ವಂಸ ಘಟ್ಟವನ್ನು ಹೇಳುತ್ತಾರೆ. ಅಲ್ಲಿ ಪ್ರಧಾನವಾಗಿ ಹೇಳಿದ್ದೇನಯ್ಯ ಅಂದರೆ ಹೇಳ್ತಾರೆ, ನಮಸ್ಕಾರ ಯಾರಿಗೆ, ಏನು ಸನ್ಮಾನ ನಮಸ್ಕಾರ ಇವೆಲ್ಲ ಯಾರಿಗಾಗುತ್ತೆ ಅಂದರೆ ಜೀವರ ಹೃದಯದಲ್ಲಿರುವ ಭಗವಂತನ ದೃಷ್ಟಿಯಿಂದ ಮಾಡಬೇಕಷ್ಟೇ, ಗುಹಾಶಯಾಯೈವ ನ ದೇಹಮಾನಿನೆ. ಹಾಗೆ ಅಂತ ದೇವರಿಗೆ ಮಾತ್ರ ನಮಸ್ಕಾರ ಮಾಡಿ ವಾಯುದೇವರಿಗೆ ಮಾಡಲ್ಲ, ಜೀವ ಒಳಗೆ ದೇವರಿಗೆ ಮಾತ್ರ ಮಾಡುತ್ತೇನೆ. ಅದಕ್ಕೆ ರಾಯರು ಬಿಡಿಸ್ತಾರೆ ರಾಘವೇಂದ್ರ ಸ್ವಾಮಿಗಳು, ಗುಹಾಶಯಾಯೈವ ನ ದೇಹಮಾನಿನೆ ಅಂತ ಒಂದು, ಗುಹಾಶಯಾಯೈವ ನ ದೇಹಮಾನಿನೆ ಅಂತ ಅಂದರೆ ನಮಕ್ಕಿಂತ ದೊಡ್ಡವರಿದ್ದರೆ ಒಳಗಿರ ದೇವರಿಗೆ ನಮಸ್ಕಾರ, ಅವರಿಗೂ ನಮಸ್ಕಾರ, ಚಿಕ್ಕವರಿದ್ದರೆ ಕೇವಲ ಭಗವಂತನಿಗೆ ನಮಸ್ಕಾರ ಅಂತ ಹೇಳಿ ಯಾರ ಜೀವನದ ಯಜ್ಞದಲ್ಲಿ ರುದ್ರ ದೇವರಿಗೆ ಭಾಗವಿಲ್ಲ ಅವರ ಜೀವನ ಯಜ್ಞ ಧ್ವಂಸ. ಅದಕ್ಕಿಂತ ಇನ್ನೊಂದು ವಿಶೇಷ ವಿಷಯ ಅಲ್ಲಿ ಬಂತು, ಅತ್ರಿ ಮಹರ್ಷಿಗಳ ಚರಿತ್ರೆ. ಆ ಚರಿತ್ರೆಯಿಂದ ನಮಗೆ ತೋರಿಕೊಟ್ಟದ್ದೇನು ಅಂದರೆ ಅರಣ್ಯಕಾಚಾರರು ಅದ್ಭುತವಾದ ವಿಷಯವನ್ನು ಹೊರತೆಗೆತಾರಲ್ಲಿ ಹೇಳ್ತಾರಲ್ಲಿ, ಧ್ಯಾನ ಮಾಡಿದ್ದು ಹರಿಯನ್ನೇ ಆದರೆ ಬ್ರಹ್ಮಣಿ ಬ್ರಹ್ಮನಾಮಾಸೌ ಶಿವರೂಪಿ ಶಿವೇಶಿತಃ, ಬ್ರಹ್ಮನೊಳಗೆ ಬ್ರಹ್ಮನಾಮಕನಾಗಿ ರುದ್ರನೊಳಗೆ ರುದ್ರನಾಮಕನಾಗಿದ್ದಾನೆ ಭಗವಂತ ಅಂತ ತಿಳಿದು ವಿಷ್ಣುವನ್ನೇ ಉಪಾಸನೆ ಮಾಡಿದ್ದಕ್ಕೆ ಪ್ರತ್ಯೇಕ ಪ್ರತ್ಯೇಕ ಬ್ರಹ್ಮ ರುದ್ರರನ್ನು ಉಪಾಸನೆ ಮಾಡದಿದ್ದರೂ ಅವರು ಒಲಿದು ಬಂದರು. ಅದನ್ನು ನೋಡಿ ಹೇಳುತ್ತಾರೆ, ನಮ್ಮೊಳಗೆ ತತ್ವಾಭಿಮಾನಿಗಳು 24 ಜನ ಇದ್ದಾರೆ, 24 ಜನ ತತ್ವಾಭಿಮಾನಿಗಳನ್ನು ಪ್ರತ್ಯೇಕ ಪ್ರತ್ಯೇಕ ಉಪಾಸನೆ ಮಾಡಬೇಕು, ಅದು ನಮ್ಮಂಥವರಿಂದ ಸಾಧ್ಯ ಇಲ್ಲ. ಅದಕ್ಕೆ ಹೇಳುತ್ತಾರೆ, ಆದರೆ ಎಲ್ಲ ತತ್ವಾಭಿಮಾನಿಗಳ ಉಪಾಸನೆ ಆಗಬೇಕು, ಅವರ ಅನುಗ್ರಹ ಆಗಬೇಕು, ಒಬ್ಬೊಬ್ಬರ ದರ್ಶನ ಆದ ನಂತರ ಕೊನೆಗೆ ಭಗವಂತನ ಪರೋಕ್ಷ ಆಗೋದು. ಅಂಥ ಕಾಲಕ್ಕೆ ಎಲ್ಲರ ಉಪಾಸನೆ ಹೇಗೆ ಸಾಧ್ಯ ಅಂದರೆ ಈ ಒಂದು ಸೂತ್ರದಿಂದ ಹೇಳುತ್ತಾರೆ, 24 ತತ್ವಾಭಿಮಾನಿಗಳ ಒಳಗಿರುವ ಭಗವಂತನೇ ನನ್ನ ಬಿಂಬಮೂರ್ತಿ ಅಂತ ತಿಳಿದು ಯಾರು ಉಪಾಸನೆ ಮಾಡುತ್ತಾರೆ ನನ್ನ ಸ್ವಾಮಿಯೇ ಎಲ್ಲರಲ್ಲೂ ಇದ್ದಾನೆ ಅಂತ ಮಾಡಿದಾಗ ಬಿಂಬ ಒಬ್ಬ ಪ್ರೀತನಾದರೆ ಪ್ರತಿಬಿಂಬರಾದ ಎಲ್ಲ 24 ಜನ ತತ್ವಜ್ಞಾನಿಗಳು ತತ್ವಾಭಿಮಾನಿಗಳು ಪ್ರೀತರಾಗಿಯೇ ಆಗ್ತಾರೆ ಅಂತ ಅಪರೂಪದ ಸೂತ್ರವನ್ನು ಅತ್ರಿ ಮಹರ್ಷಿಗಳ ಚರಿತ್ರೆಯಿಂದ ತಿಳಿಸಿಕೊಟ್ಟರು. ಅದರಂತರ ಮರತಾಯಿಯ ಮಾತಿಗೆ ನೊಂದು ಕಾಡಿಗೆ ಹೊರಟು ನಾರದರ ಉಪದೇಶದಿಂದ ವಾಸುದೇವ ಮಂತ್ರವನ್ನು ಅದ್ಭುತವಾಗಿ ಜಪ ಮಾಡಿ ಆಹಾರ ನಿಯಮನದಿಂದ ಭಗವಂತನನ್ನು ಕಂಡು ಭಗವಂತ ಕೊಟ್ಟ ವರದಿಂದ ಧ್ರುವ ಪದವಿಯನ್ನು ಪಡೆದಂಥ ಧ್ರುವರಾಜರು ಕೊನೆಗೆ ತನ್ನ ತಮ್ಮನನ್ನು ಯಕ್ಷ ಕೊಂದಾಂಬ ಸಿಟ್ಟಿನಿಂದ ಎಲ್ಲ ಯಕ್ಷರನ್ನು ಕೊಲ್ಲಲಿಕ್ಕೆ ಹೋಗಿ ಅಲ್ಲಿ ಆ ಸಂದರ್ಭದಲ್ಲಿ ಸ್ವಯಂಭೂಮನಗಳಿಂದ ಮತ್ತು ವಿಶೇಷವಾಗಿರತಕ್ಕಂಥ ಕುಬೇರ ದೇವರಿಂದ ಪೂರ್ಣಾನುಗ್ರಹ ಪಡೆದು ತಿರಗಾ ಭಗವಂತನಿಗಾಗಿ ತಪಸ್ಸನ್ನು ಮಾಡಿ ಹೃದಯದೊಳಗೆ ದೇವರನ್ನು ಕಂಡು ಸಾಧನೆಯನ್ನು ಮುಂದುವರಿಸಿ ಭಗವಂತನ ಸನ್ನಿಧಾನ ಸೇರಿದರು, ವಿಶೇಷವಾದ ಧ್ರುವಲೋಕವನ್ನು ಪಡೆದರು ಅಂತ ಹೇಳಿದರು. ಅಂಥ ಅವರ ವಂಶದಲ್ಲೇ ಬಂದಿರತಕ್ಕಂಥ ಅಂಗರಾಜನ ಮಗನಾದ ವೇನನ ದುಷ್ಟತನಕ್ಕೆ ಸಿಟ್ಟಾದ ಬ್ರಾಹ್ಮಣರ ಕೋಪಕ್ಕೆ ಗುರಿಯಾದಂಥ ವೇನನ ಶರೀರದಿಂದ ಹುಟ್ಟಿ ಬಂದವರೇ ಮಥನ ಮಾಡಿದಾಗ ಪೃಥುಚಕ್ರವರ್ತಿಗಳು. ಇಡೀ ಭೂಮಿಯೇ ಕ್ಷಾಮದಿಂದ ಬಳಲುವಾಗ ಭೂದೇವಿಯನ್ನು ಆಕಳಾಗಿ ಮಾಡಿ ಸ್ವಯಂಭೂ ಮನುಗಳನ್ನು ಕರುವಾಗಿ ಮಾಡಿ ಎಲ್ಲ ಔಷಧಿಗಳನ್ನು ಕರೆದು ಸಸ್ಯಶ್ಯಾಮಲವನ್ನಾಗಿ ಮಾಡಿದ ಋತುಚಕ್ರವರ್ತಿಗಳ ವಂಶದಲ್ಲಿ ಬಂದವನೇ ಬರಹಿಷ್ಮಾನ್ ಎಂಬ ರಾಜ. ನಾರದರಿಂದ ಪುರಂಜನೋಪಾಖ್ಯಾನವನ್ನು ಚೆನ್ನಾಗಿ ಕೇಳಿ ಜ್ಞಾನದಿಂದ ಸಿದ್ಧಿಯನ್ನು ಪಡೆದ ರಾಜನಿಗೆ 10 ಜನ ಮಕ್ಕಳು, ಅವರೇ ಪ್ರಚೇತಸರು. ಅವರು ಮತ್ತು ವಿಶೇಷವಾಗಿ ಚಂದ್ರದೇವರ ಅನುಗ್ರಹದಿಂದ ಮಾರೀಷ ಎಂಬ ಮಗಳನ್ನು ಮದುವೆ ಆದಾಗ, ಚಂದ್ರದೇವರ ವಿಶೇಷವಾಗಿ ಕೊಟ್ಟಂಥ ಹುಡುಗಿಯನ್ನು ಮದುವೆಯಾಗಿ ಅಲ್ಲಿ ದಕ್ಷ ಪ್ರಜಾಪತಿಯನ್ನೇ ಮಗುವಾಗಿ ಪಡೆಯುತ್ತಾರೆ. ನಾರದರ ಉಪದೇಶದಿಂದ ತನ್ನ ವರ್ಣಕ್ಕೆ ತಕ್ಕಂಥ ಕರ್ಮವನ್ನು ಮಾಡದೆ, ನಾರದರ ಉಪದೇಶ ಭಗವಂತನ ಚಿಂತನೆ ಮಾಡುವಂತೆ, ಆದರೆ ಸಂಸಾರದಲ್ಲಿ ಬಂದರೆ ಪರಾಭವಂ ಸರ್ವತ್ರ ಅನವೇಕ್ಷಮಾಣ, ಈ ಸಂಸಾರದಲ್ಲಿ ಬಂದರೆ ಜೀವನಿಗೆ ಸರ್ವತ್ರ ಪರಾಭವವೇ ಇದೆ ಅಂತ ಚಿಂತನೆ ಮಾಡಿದ ಪ್ರೇವ್ರತ ರಾಜ ನಾರದರು ಕೊಟ್ಟ ಉಪದೇಶವನ್ನು ಹೇಗೆ ಅನುಸಂಧಾನ ಮಾಡಿದರು ಅಂದರೆ ದೇವರ ಚಿಂತನೆಯಲ್ಲಿದ್ದರೆ ಸಾಕು ಅಂತ ಸರ್ವತ್ಯಾಗ ಮಾಡಿದರು. ಆವಾಗ ಬ್ರಹ್ಮದೇವರು ಹೇಳುತ್ತಾರೆ, ದೇವರು ನಿನಗೆ ಯಾವ ಕೆಲಸವನ್ನು ಹೇಳಿದ್ದಾರೋ, ಯಾವ ಸಾಧನೆಯನ್ನು ಹೇಳಿದ್ದಾರೋ ಅದನ್ನು ಬಿಟ್ಟು ಬೇರೆ ಸಾಧನೆಗಳು 1000 ಮಾಡಿದರೂ ಭಗವಂತನ ಪ್ರೀತಿ ಆಗಲ್ಲ. ನಿನ್ನನ್ನು ಕ್ಷತ್ರಿಯನನ್ನಾಗಿ ಹುಟ್ಟಿಸಿ ರಾಜ್ಯ ಆಳಯ್ಯ ಅಂದರೆ ನೀನು ಆಳದೆ ಬ್ರಾಹ್ಮಣನಂತೆ ಮೂಗು ಮುಚ್ಚಿಕೊಂಡು ಕೂತರೆ ದೇವರಿಗೆ ಪ್ರೀತಿ ಅಲ್ಲ ಅಂದಾಗ ಮದುವೆಯಾಗಿ ಮಕ್ಕಳನ್ನು ಪಡೆದು ರಾಜ್ಯವನ್ನು ಕೊಟ್ಟು ಮಹಾನುಭಾವ ಸೂರ್ಯನ ಜೊತೆಗೇನೆ ತನ್ನ ರಥವನ್ನು ಓಡಿಸಿ ಕತ್ತಲೇ ಇಲ್ಲದೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ 7 ದ್ವೀಪಗಳು 7 ಸಮುದ್ರಗಳು ಆಯಿತು. ಅಂದರೆ ಭಗವಂತ ಮೊದಲೇ ಸೃಷ್ಟಿ ಮಾಡಿದ್ದ, ಅದನ್ನು ಸರಿಪಡಿಸಿದ್ದವರು ಅಂತ ಆಚಾರ್ಯರು ಹೇಳುತ್ತಾರೆ. ಅಂಥ ಮಹಾನುಭಾವ ತನ್ನ ಮಕ್ಕಳಿಗೆಲ್ಲವನ್ನು ಕೊಟ್ಟು ವಿಶೇಷವಾಗಿ ಸದ್ಗತಿಯನ್ನು ಪಡೆದರು. ಅವರ ಮಕ್ಕಳಲ್ಲಿ ಆಗ್ನೇಂದ್ರ, ಆಗ್ನೇಂದ್ರನ ಮಗ ನಾಭಿ, ನಾಭಿಯ ಮಗನಾಗಿ ಬಂದವನೇ ನಮ್ಮ ಸ್ವಾಮಿ ವೃಷಭನಾಮಕ ಭಗವಂತ. ಜಯಂತಿ ದೇವಿಯನ್ನು ಇಂದ್ರದೇವರು ಕೊಟ್ಟಂಥ ಜಯಂತ್ರಿ ದೇವಿಯಲ್ಲಿ 100 ಜನ ಮಕ್ಕಳನ್ನು ಪಡೆದಿರತಕ್ಕಂಥ ವೃಷಭನಾಮಕ ಭಗವಂತನ ಜ್ಯೇಷ್ಠ ಶ್ರೇಷ್ಠ ಮಗ ಭರತ. ಭರತ ರಾಜ ತಾನೂ ರಾಜ್ಯವನ್ನಾಡಿ ಯಜ್ಞಗಳನ್ನು ಮಾಡಿ ಕೊನೆಗೆ ವಿರಕ್ತನಾಗಿ ಪುಲಹರಾಶ್ರಮಕ್ಕೆ ಹೊರಟು ಚಕ್ರ ನದಿ ಸ್ನಾನವನ್ನು ಮಾಡುತ್ತಾ ಪವಿತ್ರನಾಗಿದ್ದ. ನೇಪಾಳ ಮುಕ್ತಿನಾಥವೇ ಪುಲಹರಾಶ್ರಮ. ಯಾದವಾದರೆ ಬರೀತಾರೆ ಚಕ್ರ ನದಿ ಅಂದರೆ ಗಂಡಕಿ ಎಂಬುದನ್ನು ಹೇಳುತ್ತಾರೆ. ಅದ್ಭುತವಾಗಿರ್ತಕ್ಕಂಥ ವ್ಯಾಖ್ಯಾನ ಬರೀತಾರೆ, ಅಲ್ಲಲ್ಲಿ ಪಿನ್ ಪಾಯಿಂಟೆಡ್ ಆಗಿ ಕೊಡ್ತಾರೆ ಯಾದವಾದರೆ ವಿಶೇಷವಾದ ಇದನ್ನು ಕೊಡ್ತಾರೆ. ನಂತರ ಅಲ್ಲಿಯೇ ಭಗವಂತನ ಚಿಂತನೆಯಲ್ಲಿ ಆನಂದಕರವಾಗಿ ಅರ್ಚನಾದಲ್ಲಿ ತೊಡಗಿದಂಥ ಮಹಾನುಭಾವನಿಗೆ ಪ್ರಾರಬ್ಧ ಕರ್ಮದಿಂದಾಗಿ ಜಿಂಕೆಯ ನಂಟು ಬಂತು. ಜಿಂಕೆಯನ್ನೇ ನೆನೆದು ಪ್ರಾಣ ಬಿಟ್ಟ ಆತನಿಗೆ ಜಿಂಕೆ ಶರೀರ ಬಂತು. ಭಗವಂತನ ಆಶ್ಚರ್ಯಕರವಾದ ಒಂದು ಪ್ರಭಾವ ಏನು ಅಂದರೆ, ಮನುಷ್ಯನಾಗಿದ್ದಾಗ ಪ್ರಾರಬ್ಧ ಕರ್ಮ ಇದ್ದದ್ದಕ್ಕೆ ಜಿಂಕೆ ನೆನಪು ಕೊಟ್ಟ, ಜಿಂಕೆ ಆಗಿದ್ದಾಗ ತನ್ನ ನೆನಪು ಕೊಟ್ಟ. ಅಲ್ಲಿ ಅಂಟಿನಿಂದಲೇ ಇಷ್ಟೆಲ್ಲ ಆಯಿತು ಅಂತ ಅಂಟನ್ನು ಬಿಟ್ಟು ಮರುವ್ರತದಿಂದ ಅಂದರೆ ಎಲ್ಲ ಹುಲ್ಲನ್ನು ನೀರನ್ನು ಕುಡಿಯದೆ ಪ್ರಾಣತ್ಯಾಗ ಮಾಡಿ ಕೊನೆಗೆ ಬ್ರಾಹ್ಮಣನಾಗಿ ಹುಟ್ಟಿ ಅಲ್ಲೂ ಪೂರ್ವಜನ್ಮದ ನೆನಪು ಭಗವಂತ ಕೊಟ್ಟ. ಅದಕ್ಕೆ ದಾಸರಾಯರಂತಾರೆ ಒಂದು ಮಾತನ್ನು ಗಣೇಶ ಸಂಧಿಯಲ್ಲಿ ಹೇಳುತ್ತಾರೆ, ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲು ಅಂಜೆ ಅಂತಾರೆ. ನಾವೆಲ್ಲ ಅಂಜುತ್ತೀವಿ, ಯಾಕೆ ಅಂದರೆ ಕುಯೋನಿ ಅಂದರೆ ಯಾವುದು ಪ್ರಾಣಿ ಮೊದಲಾದಂಥ ಈ ಜನ್ಮಗಳೆಲ್ಲ ಕುಯೋನಿ ಅಲ್ಲಿ ಭಗವಂತನ ನೆನಪೇ ಇರಲ್ಲ. ಅಂಥ ಕಾಲಕ್ಕೆ ಇವರು ನಾನು ಅಂಜೆ ಅಂತ ಯಾಕಂದರು ಅಂಜಿಕೊಳ್ಳಲ್ಲ ಅಂದರೆ ಇದೇ ದೃಷ್ಟಾಂತ. ಜಿಂಕೆಗೆ ದೇವರ ಸ್ಮರಣೆ ಇರುತ್ತೆ ಅಂತ ಯಾರಿಗಾದರೂ ಗೊತ್ತಿರುತ್ತಾ? ಜಿಂಕೆಗೆ ದೇವರ ಸ್ಮರಣೆ ಬಂತು, ಅದಕ್ಕೆ ಭಗವಂತನ ಗುರುಗಳ ಅನುಗ್ರಹ. ಆದರೆ ಒಂದು ವೇಳೆ ನಿಮಗೆ ಪ್ರಾರಬ್ಧ ಕರ್ಮಾನುಸಾರ ಕುಯೋನಿ ಬಂದರೂ ಕೂಡ ಸ್ವಾಮಿ ಕರುಣೆಯಿಂದ ಭಗವಂತನ ನೆನಪು ಬಂದರೆ ಅದೇ ಸುಯೋನಿ ಆಗುತ್ತೆ. ದೇವರ ನೆನಪಿಲ್ಲದ ಮನುಷ್ಯ ಜನ್ಮ ಕುಯೋನಿ, ದೇವರ ನೆನಪಿರುವ ಕುಯೋನಿ ಸುಯೋನಿ ಆಗಿಬಿಡುತ್ತೆ. ಆ ರೀತಿಯಲ್ಲಿ ಭಗವಂತ ಏನು ಬೇಕಾದರೂ ಮಾಡಬಲ್ಲ. ವೈರಾಗ್ಯದಿಂದ ತನ್ನವರೆಲ್ಲರೂ ಕೂಡ ತನ್ನ ಆಸ್ತಿಯನ್ನು ತಗೊಂಡರೆ ಸುಮ್ಮನಿತ್ತು, ಪಾಳ್ಯಗಾರ ಬರಿಕೊಡಲಿಕ್ಕೆ ಹೋದರೆ ತಲೆಯನ್ನು ಇಟ್ಟು ಕಾಳಿಕಾ ದೇವಿಯವರನ್ನು ಸಂಹಾರ ಮಾಡಿದರೆ ತಿರುಗಿ ಬಂದು ಭಗವಂತನ ಸ್ತೋತ್ರ ಮಾಡುತ್ತಾ ತನ್ನ ಪಾಲಕಿಯನ್ನು ಹೊರೆಯಲಿಕ್ಕೆ ಕರೆದಂತ ನಹುಗಣ ಮಹಾರಾಜನಿಗೆ ಉಪದೇಶವನ್ನು ಕೊಟ್ಟು ಅದ್ಭುತವಾದ ತತ್ವಜ್ಞಾನವನ್ನು ಕೊಟ್ಟಿರತಕ್ಕಂಥ ಭರತ ಮಹಾರಾಜರ ವರ್ಣನೆಯನ್ನು ಮಾಡಿ ನಂತರ ಭರತ ಮಹಾರಾಜರ ವಂಶ ಸುಮತಿರಾಜರ ಬರೆಯಂತ ಬಂತು ಅಂದರು. ತದನಂತರ ಇಡೀ ಭೂಖಂಡವನ್ನು ವರ್ಣನೆ ಮಾಡಿದರು, ಸಪ್ತದ್ವೀಪಗಳ ವರ್ಣನ, ಅಲ್ಲಿರ್ತಕ್ಕಂಥ ಜನಗಳು, ಅವರು ಮಾಡತಕ್ಕಂಥ ಉಪಾಸನ, ದಶಾವತಾರಗಳ ವರ್ಣನ ಮಾಡುತ್ತಾರೆ. ಆ ದಶಾವತಾರಗಳಿಗೆ ಸಂಬಂಧಪಟ್ಟ ಮಂತ್ರಗಳು, ಆ ಮಂತ್ರಗಳ ಉಪಾಸನಾ ಕ್ರಮ, ಆಯಾ ದ್ವೀಪದಲ್ಲಿರತಕ್ಕಂಥ ಜನರು ಯಾವ ಯಾವ ಭಗವದ್ ರೂಪವನ್ನು ಉಪಾಸನೆ ಮಾಡುತ್ತಾರೆ ಅಂತ ಹೇಳುತ್ತಾ ಮೇಲೆ ಶಿಂಶುಮಾರ ಮಂಡಲದ ಪರಿಚಯ ಮಾಡಿಕೊಟ್ಟು ನಂತರ ಯಮಧರ್ಮರಾಜರ ಪಟ್ಟಣದ ಪರಿಚಯ ಮಾಡಿಕೊಡುತ್ತಾರೆ. 84 ಲಕ್ಷ ನರಕಗಳಿಂದ ವಿರಾಜಮಾನವಾಗಿದ್ದೇ ಯಾವುದು? ಯಮಧರ್ಮರಾಜರ ಪಟ್ಟಣ. ಅಂಥ ಪಟ್ಟಣದಲ್ಲಿ ಯಾವ ಯಾವ ಪಾಪಕ್ಕೆ ಯಾವ ಯಾವ ಶಿಕ್ಷಾ ಎಂಬುದನ್ನು ಹೇಳಿದಾಗ ಪ್ರಶ್ನೆ ಬಂತು, ಪಾಪ ಮಾಡಿಯಾಯಿತು, ನರಕಕ್ಕೆ ಹೋಗಬಾರದು ಅಂದಾಗ ಪ್ರಾಯಶ್ಚಿತ್ತವೇ ಮಾರ್ಗ, ಆದರೆ ಮತ್ತೂ ಮತ್ತೂ ಪಾಪ ಮಾಡಬೇಕೆಂಬ ಬುದ್ಧಿ ಬರ್ತಾ ಇದೆಯಲ್ಲ, ಅದಕ್ಕೇನು ಮದ್ದು ಅಂದಾಗ ನಾಮಂ ವ್ಯಾಹರಣಂ ವಿಷ್ಣೋ ಯತಃ ತದ್ವಿಷಯಾಮತಿ, ಭಗವಂತರ ನಾಮಸ್ಮರಣೆ. ಆದರೆ ಆ ನಾಮಸ್ಮರಣೆ ಬರುವಾಗ ದೇವರ ನೆನಪು ಬಂದಿರಬೇಕು. ಹೇಗೆ? ಬರೇ ದೇವರ ನೆನಪು ಅಲ್ಲ, ಗುಣ ರೂಪ ಕ್ರಿಯ ಪೂರ್ವಕವಾದ ನೆನಪು ಬಂದಿರಬೇಕು, ಇಲ್ಲದಿದ್ದರೆ ಸಾಧ್ಯವಿಲ್ಲ ಅಂತ ಆಚಾರ ಹೇಳಿಬಿಡುತ್ತಾರೆ. ಅಂಥ ಸಂದರ್ಭದಲ್ಲಿ ಕಥೆಯನ್ನು ಹೇಳಿದರು. ಅಜಾಮಿಲ ಅಜಯ ಮೀನನಂ ಯಸ್ಯ, ಅಜ ಅಂದರೆ ಪ್ರಕೃತಿ, ಪ್ರಕೃತಿಯಿಂದ ಸಂಬಂಧ ಯಾರಿಗಾಯಿತೋ ಅವ ಅಜಾಮಿಲ. ಅಜ ಅಂದರೆ ಯಾವುದು ಅಂದರೆ ಆ ಅಂದರೆ ಭಗವಂತ, ಭಗವಂತನಿಂದ ಹುಟ್ಟೋದು ಯಾವುದು? ಬ್ರಹ್ಮಜ್ಞಾನ. ಅದರಿಂದ ಮೀರಣ ಅಂದರೆ ಬ್ರಹ್ಮಜ್ಞಾನಿ ಅಂತ ಅರ್ಥ. ಮೊದಲು ಅಜಾಮಿಲನಾಗಿದ್ದ ಅಂದರೆ ವಿಶೇಷವಾಗಿರತಕ್ಕಂಥ ಚತುರ್ವೇದ ಪಾರಂಗತ, ವೇದ ವೇದಾಂಗ ಪಾರಂಗತ, ತಂದೆ ತಾಯಿಗಳ ಸೇವಾ, ಗೋ ವಿಪ್ರರ ಸೇವಾ, ಅಗ್ನಿಯ ಸೇವಾ, ಮಿತವಾ ಕನಸೂಯಕಃ ಅಂತ ಅದ್ಭುತವಾದ ತತ್ವಜ್ಞಾನಿ ಆದವನಿಗೆ ಪಾರಬ್ಧ ಕರ್ಮಾನುಸಾರ ಬೇರೆ ಸ್ತ್ರೀ ಸಂಘ. ಆ ರೀತಿಯಾಗಿರತಕ್ಕಂಥ ಮೊದಲು ಅಜಾಮಿಲ ಜ್ಞಾನಿಯಾಗಿದ್ದ, ನಂತರ ಅಜಾಮಿಲನಾದ, ಎಲ್ಲ ಬಿಟ್ಟ, ಅವಳ ಜೊತೆಗೇ ಇದ್ದ, ಆ ಸಂಸಾರದಲ್ಲಿ 10 ಜನ ಮಕ್ಕಳನ್ನು ಪಡೆದ, 80 ವರ್ಷ ಪರ್ಯಂತ ಅದನ್ನೇ ಸಾಕಿದ, ಸಾಕಲಿಕ್ಕಾಗಿ ಮಾಡಬಾರದ ಕೆಲಸಗಳೆಲ್ಲ ಮಾಡಿದ, ಕಳ್ಳತನ ಮಾಡಿದ, ಜೂಜಾಡಿದ, ಬಡದ, ಕೊಂದ, ಎಲ್ಲ ಮಾಡಿದ. ಆ ಮಾಡಿದ ಮೇಲೆ ಕೊನೆ ಹಂತಕ್ಕೆ ತನ್ನ ಮಗನಾಗಿರತಕ್ಕಂಥ ನಾರಾಯಣ ಕೊನೆಗೆ ಆಡತಾ ಇದ್ದರೆ ಯಮಭಟರು ಬಂದರು. ದೂರೇ ಕ್ರೀಡನಕಾಸಕ್ತಂ ಬಾಲಂ ನಾರಾಯಣ ಸ್ವಯಂ, ತನ್ನ ಮಗನೇ ನಾರಾಯಣ ಅಂತ ಅವನು ದೂರ ಆಡುತ್ತಾ ಇದ್ದರೆ ಯಮಭಟರನ್ನು ನೋಡಿ ನಾರಾಯಣ ಅಂತ ಕೂಗಿದ. ಕೂಗಿದಾಗ ವಿಷ್ಣು ದೂತರು ಬಂದರು. ಯಮಭಟರನ್ನು ಕೇಳಿದ್ರು, ಧರ್ಮ ಗೊತ್ತಾ ನಮಗೆ? ಯಮಭಟರು ಹೇಳಿದರು, ಹಾಂ ಧರ್ಮ ಗೊತ್ತು, ವೇದ ಪ್ರಣಯಿತೋ ವಿ ಧರ್ಮ, ಧರ್ಮಸ್ಯ ಪ್ರಭು ಅಚ್ಯುತ, ವೇದ ಹೇಳಿದ್ದೇ ಧರ್ಮ, ಧರ್ಮಕ್ಕೆ ಪ್ರಭು ಅಚ್ಯುತ. ಈತ ಒಳ್ಳೆ ಜ್ಞಾನಿಯಾಗಿದ್ದ, ಆದರೆ ಪಾಪ ಮಾಡಿದ, ಪಾಪಕ್ಕೆ ಶಿಕ್ಷೆ ಬೇಕಲ್ವ ಅಂದರು. ಅದಕ್ಕೆ ವಿಷ್ಣುದೂತರು ಹೇಳುತ್ತಾರೆ, ಧರ್ಮ ಗೊತ್ತಾಗಬೇಕಾದವರಿಗೆ ಧರ್ಮ ಗೊತ್ತಾಗಿರದಿದ್ರೆ ಹೇಗೆ? ನಿಮಗಿಷ್ಟು ಪಾಪಗಳ ಪಟ್ಟಿ ಗೊತ್ತಾಯಿತು, ಕೊನೆಗೆ ನಾರಾಯಣ ಇದೆ ಜಗದ ಚತುರಕ್ಷರಂ, 4 ಅಕ್ಷರ ಉಚ್ಚಾರಣೆ ಮಾಡಿದ್ರಲ್ಲ ನಾರಾಯಣ ಅಂತ, ಅದರಿಂದ ಈ ಜನ್ಮದ ಪಾಪ ಮಾತ್ರ ಅಲ್ಲ, ಕೋಟಿ ಜನ್ಮ ಪಾಪ, ಜನ್ಮ ಕೋಟ್ಯಂ ಹಸಾಪಿ, ಕೋಟಿ ಜನ್ಮಗಳ ಪಾಪವು ಕತ್ತರಿಸಿ ಹೋಯಿತಯ್ಯ, ನಿಮಗೆ ಮುಟ್ಟುವ ಅಧಿಕಾರವಿಲ್ಲ ಅಂತ ಬಿಡಿಸಿ ಹೋದರೆ ಅರ್ಧ ಕ್ಷಣ ಆ ಮಹಾಜ್ಞಾನಿಗಳಾದ ವಿಷ್ಣು ಪಾರ್ಷದರ ದರ್ಶನದಿಂದ ವಿರಕ್ತನಾಗಿ ತಾನು ಹರಿದ್ವಾರಕ್ಕೆ ಹೋಗಿ ತಪಸ್ಸನ್ನು ಮಾಡಿ ಶರೀರ ತ್ಯಾಗ ಮಾಡಿ ಪುನಃ ಅವರೇ ಬಂದು ಕರಕೊಂಡು ಹೋದರೆ ಹೊರಟ ಚರಮದೇಹದಿಂದ ವಿಶೇಷವಾಗಿ ಬಿಡುಗಡೆಯಾಗಿ ಹೊರಟ. ಯಾರು? ಅಜಾಮಿಲ. ಅಂಥ ಅಜಾಮಿಲೋಪಾಖ್ಯಾನವನ್ನು ಚೆನ್ನಾಗಿ ತಿಳಿಸಿಕೊಟ್ಟು ತದನಂತರ ಹೇಳುತ್ತಾರೆ ಜಗತ್ತನ್ನು ವಿಸ್ತಾರ ಮಾಡಿದ ಕ್ರಮ ಹೇಗೆ ಅಂದರೆ ದಕ್ಷ ಪ್ರಜಾಪತಿಗಳು ಪ್ರಚೇತಸರ ಮಗನಾಗಿರತಕ್ಕಂಥ ದಕ್ಷ ಪ್ರಜಾಪತಿಗಳು ತಾವು 10,000 ಜನ ಗಂಡು ಮಕ್ಕಳು ಒಂದು ಸಲ, 11,000 ಜನ ಇನ್ನೊಂದು ಸಲ, ಒಟ್ಟಾರೆ 11,000 ಜನ ಹರ್ಯಶ್ವರು ಶಬರಾಶ್ವರು ಅಂತ ಪಡೆದರೆ
ಎಲ್ಲರಿಗೂ ಕೂಟ ಪ್ರಶ್ನೆ, ಒಳ್ಳೆ ಒಳ್ಳೆ ಪ್ರಶ್ನೆಗಳನ್ನು ಮಾಡಿ ನಾರದರು ಅದ್ಭುತವಾದ ತತ್ವಜ್ಞಾನವನ್ನು ಪ್ರಶ್ನೆಗಳ ಮೂಲಕ ಕೊಟ್ಟರು. ಕೇಳಿದರು, ಪ್ರಶ್ನೆಗಳು ಅದ್ಭುತ, ಅರ್ಥ ನಮಗೆ ಗೊತ್ತಾಗಿಲ್ಲ. ಪ್ರಚೇತಸರಿಗೆ ವಿಶೇಷವಾಗಿರತಕ್ಕಂಥ ಯಾರು ಹರ್ಯಶ್ವರು ಶಬಲಶ್ವರಿಗೆ ಪ್ರಶ್ನೆ ಕೇಳಿದ ಕೂಡಲೇ ಉತ್ತರ ಹೊಳೆಯಿತು. ಅದಕ್ಕೆ ಅಂದರು, ಭಾಗವತದ ದೃಷ್ಟಿಯಲ್ಲಿ ಅಂದರೆ ಹೊರಗೆ ಕಾಣುವ ಭಗವದ್ ರೂಪದ ಪರಿಚಯ ಮಾಡುವುದು ಭಾಗವತದ ಗುರಿಯಲ್ಲ. ಎಲ್ಲರ ಒಳಗಿದ್ದು ಕೆಲಸ ಮಾಡುವ ಬಿಂಬಮೂರ್ತಿಯ ವ್ಯಾಪಾರವನ್ನು ತಿಳಿಸಿಕೊಡೋದೇ ಭಾಗವತದ ಪರಿಚಯ. ಅಜಾಮಿರಣ ಚರಿತ್ರೆಯು ನೋಡಿದರೆ ಅಜಾಮಿರನನ್ನು ತತ್ವಜ್ಞಾನಿಯಾಗಿ ಮಾಡಿದ್ದೇ ಈ ಭಗವದ್ ರೂಪ. ಆತನ ಪ್ರಾರಬ್ಧ ಕರ್ಮಾನುಸಾರ ದುಷ್ಟ ಸ್ತ್ರೀ ಸಂಪರ್ಕ ಕೊಟ್ಟದ್ದೇ ಈ ಭಗವದ್ ರೂಪ. ಆ ಸಂಸಾರದಲ್ಲಿ ಇಟ್ಟದ್ದೇ ಈ ಭಗವದ್ ರೂಪ. 10 ಜನ ಮಕ್ಕಳನ್ನು ಕೊಟ್ಟು ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಡಿಸಿದ್ದೇ ಈ ಭಗವದ್ ರೂಪ. ಈತನೇ ನಾರಾಯಣ ಅಂತ ಹೆಸರಿಡಿಸದೇ ಇದ್ದರೆ ಕೊನೆಗೆ ಕರೀಲಿಕ್ಕಾಗ್ತಿತ್ತ? ಯಮಭಟರು ಬಂದಾಗ ಆ ಮಗು ಹತ್ತಿರ ಆಡುವಂತೆ ಮಾಡಿದ್ದೇ ಈ ಭಗವದ್ ರೂಪ, ಕೂಗಿ ಕರೆಸಿದ್ದೇ ಭಗವದ್ ರೂಪ. ಹೇಳ್ತಾರೆ, ಪುತ್ರೋಪಚಾರಿತಂ, ಮಗನನ್ನೇ ನೋಡಿ ಕರೆದದು, ದೇವರ ನೋಡಿ ಅಲ್ಲ. ಆದರೆ ನಾರಾಯಣ ಅಂತ ಮುಗಿಯೋದ್ರೊಳಗೆ ದೇವರ ನೆನಪೇ ಬಂತು. ಹೇಗ್ ಬಂತು? ಇವ ಕೊಟ್ಟ, ಒಳಗಿದ್ದವ ಕೊಟ್ಟ, ಇವರ ವಿಶೇಷವಾದ ಉಪಾಸನೆಗೆ ಫಲ ಕೊನೆಯಲ್ಲಿ ಕೊಟ್ಟ. ಯಾರಿಗೆ ಉತ್ತರ ಇದು? ನಾವು ಸಾಧನೆಗಳು ಮಾಡುತ್ತಾ ಇದ್ದೇವೆ, ಮಿಸ್ಟರ್ ಕ್ಲೀನ್. ಪ್ರಾರಬ್ಧ ಕರ್ಮ ಅಪ್ಪಳಿಸಿ ಹಾಕಿದರೆ ಮಿಸ್ಟರ್ ಬ್ಲ್ಯಾಕ್ ಆಗ್ತೇವೆ. ಅಂಥ ಕಾಲಕ್ಕೆ ನಮ್ಮ ಕೈ ಹಿಡಿಯೋ ನಾಥರು ಯಾರು? ಯಾರ ಪಾದಕ್ಕೆ ಬಿದ್ದಿದ್ದೇವೋ ಅವನೇ ನಮ್ಮನ್ನು ಕೈ ಹಿಡಿಯುತ್ತಾನೆ ಎಂಬ ಅದ್ಭುತ ತತ್ವಜ್ಞಾನ ಅಲ್ಲಿ ಬರುತ್ತಾ ಇದೆ. ತದನಂತರ ವಿಶೇಷವಾಗಿರತಕ್ಕಂಥ 11,000 ಜನ ಮಕ್ಕಳು ಸನ್ಯಾಸಿಗಳ. ಅವಾಗಂದ್ರು ಗಂಡಸರನ್ನ ಹಿಡಿದ್ರೆ ಸನ್ಯಾಸಿಗಳೇ ಆಗ್ತಾರೆ, ಆದ್ದರಿಂದ ಹೆಂಗಸರನ್ನು ಹಿಡಿದ್ರೆ ಒಳ್ಳೆಯದು ಅಂಥೇಳಿ 60 ಜನ ಹೆಣ್ಣು ಮಕ್ಕಳನ್ನು ಹಿಡಿದು ಅದರಲ್ಲಿ ಕಶ್ಯಪರಿಗೆ 13 ಜನರನ್ನು ಕೊಟ್ಟಾಗ ಅದರಲ್ಲಿ ವಿಶೇಷವಾಗಿ ಜಗತ್ತೆಲ್ಲ ತುಂಬಿತಯ್ಯ. ಆ ತುಂಬಿದಂಥ ಜಗತ್ತಿನಲ್ಲಿ ತ್ವಷ್ಟು ಪ್ರಜಾಪತಿಗಳ ಮಗನೇ ವಿಶ್ವರೂಪಾಚಾರ್ಯ. ಆತನೇ ಇಂದ್ರನಿಗೆ ನಾರಾಯಣವರ ಉಪದೇಶವನ್ನು ಕೊಟ್ಟದ್ದು ಬೃಹಸ್ಪತ್ಯಾಚಾರ್ಯರು ಬಿಟ್ಟಾದ. ಮತ್ತು ಪ್ರಶ್ನೆ, ಯಾಕೆ ಬಿಟ್ಟದ್ದು? ಕಾರಣ ಹೇಳಿದರು. ಇಂದ್ರದೇವರು ಅವರ ಪ್ರಾರಬ್ಧ ಕರ್ಮಾನುಸಾರ ಚೂರು ಗುರುಗಳು ಬಂದಾಗ ಎದ್ದಿಲ್ಲ, ಅದೃಶ್ಯರಾದರು. ವಿಶ್ವರೂಪಾಚಾರ್ಯನ ತಂದರು. ಅಲ್ಲಿ ಪ್ರಶ್ನೆ, ಬೃಹಸ್ಪತ್ಯಾಚಾರ್ಯರು ಅದೃಶ್ಯರಾದರು, ಬ್ರಹ್ಮದೇವರ ಹತ್ರ ಹೋದರು ಇವರೆಲ್ಲ. ಬ್ರಹ್ಮದೇವರಂದರು, ಗುರುಗಳಿಗೆ ಅವಮಾನ ಮಾಡಿದ್ದೀರಾ? ಸರಿ, ನಮ್ಮ ಉಪದೇಶ ಕೊಡೋದೇನು? ಗುರುಗಳಿಂದಲಿಕ ಇನ್ನಾರು ಆಪ್ತರು ನಿನಗೆ ಅಂದರು. ಹೌದಪ್ಪ, ಶಿಷ್ಯರಿರೋದೇ ತಪ್ಪು ಮಾಡಲಿಕ್ಕೆ, ಗುರುಗಳಿರೋದೇ ಕ್ಷಮ ಮಾಡಲಿಕ್ಕೆ. ಅಂಥದ್ದು ಬೃಹಸ್ಪತ್ಯಾಚಾರ್ಯರು ಕ್ಷಮಾ ಮಾಡಬೇಕು ಇಂದ್ರದೇವರನ್ನು, ಅಂಥದ್ದು ಅವರೇ ಅದೃಶ್ಯರಾಗಿಬಿಟ್ರೆ ಇನ್ಯಾವ ಗುರುಗಳು ನಂಬಬೇಕು? ಅವಾಗ ಬ್ರಹ್ಮದೇವರ ಹತ್ರ ಹೋದರೆ ಬ್ರಹ್ಮದೇವರಾದರೂ ಕೂಡ ಸ್ವಲ್ಪ ಈಗಪ್ಪ ಹೋಗ್ಲಿ ಬಿಡಿ, ಹುಡುಗರ ತಪ್ಪ ಹೇಳು, ಅವರೂ ಹೇಳಿಲ್ಲ, ಬೇರೆಯವ್ರ ಹತ್ರ ಗುರುಗಳ ಹತ್ರ ಹೋಗಿ ಅಂದರು ವಿಶ್ವರೂಪಾಚಾರ್ಯರ ಹತ್ರ. ಸರಿಯಾ? ಅವಾಗ ಅಂದರು, ಗುರುಗಳಿಂದಧಿಕ ಇನ್ನಾರು ಆಪ್ತರು ನಿನಗೆ ಎಂಬುದು ಸತ್ಯ. ಯಾಕೆ ಅಂದರೆ ಬೃಹಸ್ಪತ್ಯಾಚಾರ್ಯರು ಎಂದೂ ತಪ್ಪು ಮಾಡದ ಸಹಜ ವ್ಯಕ್ತಿತ್ವ ಇಂದ್ರದೇವರದು. ಆದರೆ ಪ್ರಾರಬ್ಧ ಕರ್ಮಾನುಸಾರ ಅಜ್ಞಾನ ಇತ್ಯಾದಿಗಳು ಬಂದಾಗ ಮಾತ್ರ ಕೆಲವು ಅಪಚಾರ ನಡೆಯುತ್ತೆ. ಅದಕ್ಕೆ ಹೇಳ್ತಾರೆ ದಾಸರಾಯರು, ದೊಡ್ಡವರ ನಿಂದ್ಯ ಕರ್ಮಗಳು ಸುಪುಣ್ಯ ಕರ್ಮಗಳೆನಿಸುವವು ಒಂದು. ಅದಕ್ಕೆ ಇಂದ್ರದೇವರು ಹೇಳದೆ ಕೂತಿರುವಾಗ ಬೃಹಸ್ಪತ್ಯಾಚಾರ್ಯ ನೋಡಿದರಂತೆ. ಅಲ್ಲಿ ನೋಟ ಎಂಥದ್ದು, ಇಂದ್ರ ಯಾಕೆ ಎದ್ದಿಲ್ಲ ಅಂತಲ್ಲ, ಒಳಗಿದ್ದ ಸ್ವಾಮಿ ಯಾಕೆ ಎಬ್ಬಿಸಿಲ್ಲ ಅಂತ ನೋಡಿದರು. ಯಾಕೆ? ಎಲ್ಲ ಗೊಂಬೆಗಳೇ ಸ್ವತಂತ್ರವಾಗಿ ಏಳ್ಲಿಕ್ಕಾರು ಕೂಡ್ಲಿಕ್ಕಾರು, ಯಾರಿಗೆ ಶಕ್ತಿ ಇದೆ? ಸ್ವಾಮಿ ಯಾಕೆ ಎಬ್ಬಿಸಿಲ್ಲ? ಅವರ ದೃಷ್ಟಿ ಎಲ್ಲಿಗೆ ಹೋಯಿತು ಅಂದರೆ ಇಂದ್ರದೇವರ ಪ್ರಾರಬ್ಧ ಕರ್ಮದ ಕಡೆಗೆ ಹೋಯಿತು. ಓಹೋ, ಏನು ಈ ಇಂದ್ರದೇವರಿಗೆ ವಿಶ್ವರೂಪಾಚಾರ್ಯರಿಂದ ನಾರಾಯಣ ವರ್ಮ ಸಿಗಲಿಕ್ಕಿದೆ, ನಾನಿದ್ರೆ ಅವರು ಬರಲ್ಲ, ಆದ್ದರಿಂದ ನಾನು ಹೊರಡುತ್ತೆ ಅಂತ ಹೊರಟರು. ಅಂಥ ಕರುಣೆ ಗುರುಗಳು. ಅದಕ್ಕೆ ಬ್ರಹ್ಮದೇವರು ನೋಡಿದರು, ಒಳ್ಳೆ ಲಾಭ ಬರುತ್ತಯ್ಯ, ಬೃಹಸ್ಪತಿ ಆಚಾರ್ಯರಿದ್ರೆ ನಿನಗೆ ಇದು ಬರಲ್ಲ ಅಂತ, ಆದ್ದರಿಂದ ಅವರನ್ನು ಕರೆಸಿದರು, ಅವರು ಉಪದೇಶ ಕೊಟ್ಟರು. ಆದರೆ ಬಚ್ಚಿಟ್ಟು ಯಜ್ಞದಲ್ಲಿ ದೈತ್ಯರಿಗೆ ಯಜ್ಞ ಭಾಗಗಳನ್ನು ಕೊಟ್ಟರು. ಏನೋ ಒಂದು ತುತ್ತನ್ನು ಕೊಟ್ಟರು. ಅದಕ್ಕೇನಾಯಿತು ಅಂದರೆ ಹೇಳ್ತಾರೆ, ಅವೈಷ್ಣವರು ಭಗವಂತನ ದ್ವೇಷಿಗಳಾದವರಿಗೆ ಒಂದು ತೊಟ್ಟು ನೀರು ಕೊಟ್ಟರೂ ಶಾಶ್ವತ ನರಕವಾಸ. ಅದಕ್ಕೆ ಭಗವಂತನ ಅವಮಾನ ಆಗುತ್ತೆ. ದೇವ ಹೇಳನ ಅಂತ ನೋಡಿ ಇಂದ್ರ ದೇವರವರ ಶಿರವನ್ನು ಕತ್ತರಿಸಿದರೆ ಮಗನನ್ನು ಕರೆದು ಏನೋ ಬಚ್ಚಿಟ್ಟು ತನಗೋ ತನ್ನವರಿಗೂ ಒಂದು ತುತ್ತನ್ನ ಕೊಟ್ಟ ಅಂತಂದಂತೆ ಬೇಡ ಅಂದ್ರೆ ಕರ್ಕೊಂಡು ಹೋದರು ತಲೆ ಕತ್ತರಿಸಿದ ಇಂದ್ರ ಅಂತ ಹೇಳಿ ಇಂದ್ರ ಸಾಯ್ಬೇಕು, ಇಂದ್ರನನ್ನು ಸಾಯಿಸುವವ ಬರಲಿ ಅಂತ ಯಾಗ ಮಾಡಿದರು. ಮಂತ್ರ ಚೂರು ಆಚೆ ಈಚೆ ಆಯಿತು. ಇಲ್ಲಿ ಸ್ವಲ್ಪ ಹೇಳಬೇಕು ಅಂದರೆ ಹೇಳಬೇಕಾದ ಮಂತ್ರ ಅಪಸ್ವರದಿಂದ ಹೇಳಿದ್ರು ಅಂತ ಕಲ್ಪನೆ, ತಪ್ಪು ಅಲ್ಲ. ಯಾಕೆ ಅಂದರೆ ಇದು ಆನಂದಮಯಾಧಿಕರಣದಲ್ಲಿ ಈ ವಿಷಯವನ್ನು ತಗೊಳ್ತಾರೆ. ಏನನ್ನು ಅಂದರೆ ವೇದ ಒಂದು ರೀತಿಯಾದ ಸ್ವರ ಇದ್ದಾಗ ಒಂದು ಸಹಜವಾದ ಫಲ, ಅದನ್ನೇ ಬೇರೊಂದು ರೀತಿಯಾಗಿ ಸ್ವರ ಸೇರಿದಾಗ ಬೇರೆದೇ ಫಲ ಕೊಡುತ್ತೆ. ಇವಾಗೇನು ಇಂದ್ರನನ್ನ ಕೊಲ್ಲುವ ಮಗ ಬರಲಿ ಎಂದಾಗ ಸ್ವರ ವ್ಯತ್ಯಾಸ ಮಾಡಿ ಹೇಳುತ್ತಾ ಇದ್ರವರು ಯಾರು? ಅಷ್ಟಪದಾಪದಿಗಳು. ದೇವತೆಗಳು ಅವರ ಬಾಯಲ್ಲಿ ನಿಂತು ಬೇರೆ ರೀತಿ ಅಂದರೆ ಶಾಸ್ತ್ರಕ್ಕೆ ಬದ್ಧವಾದ ಬೇರೆ ರೀತಿ ಹೇಳುವುದನ್ನು ತಪ್ಪಿಸಿ ಮೊದಲು ಹೇಳುವಂತೆ ಹೇಳಿಸಿಬಿಟ್ರು. ಅದರಿಂದ ಏನಾಯಿತಯ್ಯ ಅಂದರೆ ಇಂದ್ರನನ್ನು ಕೊಲ್ಲುವ ಮಗ ಬರಲಿಲ್ಲ, ಇಂದ್ರನಿಂದ ಸಾಯುವವ ಬಂದ. ಸ್ವರ ವ್ಯತ್ಯಾಸ ಆದರೆ ಫಲವ್ಯತ್ಯಾಸ ಅಂತಂದರು. ಹಾಗಾದರೆ ನಾವು ಹೇಳುವ ಸ್ವರಗಳಿಗೆ ಎಷ್ಟು ಫಲವ್ಯತ್ಯಾಸ ಆಗಬೇಕು? ಅದಕ್ಕೆ ಫಲ ಕಾಮನೆಯಿಂದ ಕರ್ಮ ಮಾಡಿದರೆ ಖಡ್ಗ ಪ್ರಹಾರ ತಪ್ಪಿದ್ದಲ್ಲ, ನಿಷ್ಕಾಮ ಕರ್ಮಕ್ಕೆ ಹೆದರಿಕೆ ಇಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಟ್ಟರು. ಇಲ್ಲದಿದ್ದರೆ ನಾವು ಮಾಡೋ ಕರ್ಮಗಳಿಗೆಲ್ಲ ಅಧೋಗತಿಯೇ ಆಗುತ್ತೆ. ಅದಕ್ಕೆ ಹೇಳಿದರು ಹರಿಪ್ರೀತಿಗಾಗಿ ಮಾಡಿದರೆ ಗೊತ್ತಿಲ್ಲದೆ ನಡೆದಂಥ ಏನೇನು ತಪ್ಪುಗಳಿರುತ್ತೆ ಎಲ್ಲ ಮಾಫಿ, ಭಗವಂತ ಮಾಫಿ ಮಾಡುತ್ತಾನೆ. ಹಾಗೆ ಅಂತ ಗೊತ್ತಿದ್ದು ತಪ್ಪು ಮಾಡಬಾರದು. ಗೊತ್ತಿದ್ದು ತಪ್ಪು ಮಾಡದೆ ಗೊತ್ತಿಲ್ಲದೆ ತಪ್ಪು ನಡೆದರೆ ಭಗವಂತ ಅನುಗ್ರಹ ಮಾಡುತ್ತಾನೆ ಎಂಬ ಚರಿತ್ರೆ ಬಂದಾಗ ಆ ವೃತ್ತರಾಸುರನನ್ನು ಇಂದ್ರದೇವರು ಸಂಹಾರ ಮಾಡಿದರು. ಯಾವುದರಿಂದ? ದಧೀಚಿ ಮಹರ್ಷಿಗಳ ಇಲುಬಿನಿಂದ ತಯಾರಾದ ವಜ್ರಾಯುಧದಿಂದ ಸಂಹಾರ ಮಾಡಿದಾಗ ಯುದ್ಧ ಮಧ್ಯದಲ್ಲಿ ದೇವರ ಸ್ತೋತ್ರ ಮಾಡಿದವ ಯಾರಯ್ಯ ಇವ ಅಂದರೆ ಯಾರೋ ಅಲ್ಲ, ವಿಶೇಷವಾಗಿರತಕ್ಕಂಥ ಗಂಧರ್ವ. ಗಂಧರ್ವ ಬಂದಿದ್ದ. ಆ ಗಂಧರ್ವನ ಕಥೆಯನ್ನು ಹೇಳಿ ತದನಂತರ ಇಂದ್ರದೇವರನ್ನು ಕೊಲ್ಲುವ ಮಗ ಬರಲಿ ಅಂತ ಪುಂಸವನ ವ್ರತವನ್ನು ಮಾಡಿದ ದಿತೀದೇವಿಯ ಗರ್ಭವನ್ನು ಇಂದ್ರದೇವರು 49 ತೊಂಡನ್ನು ಮಾಡಿದಾಗ ಇಂದ್ರದೇವರ ತಮ್ಮಂದರು ಬಂದರು. ಅಲ್ಲೂ ವಿಶೇಷ ಏನು? ಇಂದ್ರದೇವರು ಎರಡು ರೀತಿಯಾದ ಉದ್ದೇಶದಿಂದ ಪ್ರವೃತ್ತಿಯನ್ನು ಮಾಡಿದರು. ಎಲ್ಲಿ ದಿತೀದೇವಿಯ ಪುಂಸವನ ವ್ರತ ನಡೆಯುವಾಗ ಆಕೆ ಸೇವೆಗೆ ಇಟ್ಟದ್ದು ಯಾರನ್ನ ಅಂದರೆ ಇಂದ್ರದೇವರನ್ನೇ. ಅಲ್ಲ, ಇಂದ್ರದೇವರನ್ನಿಟ್ಟರೆ ಇಂದ್ರದೇವರ ಕೊಲ್ಲುವಂಥ ಮಗ ಬರಲಿ ಅಂದಾಗ ಇಂದ್ರದೇವರನ್ನೇ ಇಟ್ಟರಲ್ಲ ಅಂದರೆ ಇಂದ್ರದೇವರಿಗೇನು ಇವನೇನು ಕೊಲ್ತಾನೆ, ತಾವ ಕೊಲ್ಲುವ ತಾನೆ ಅನ್ಯರನಾಗಿಲ್ಲ. ಅದಕ್ಕೆ ಒಡಗಿರುವ ಶಿಶು ಏನಾಗಿತ್ತು ಅಂದರೆ 49 ಜನಕ್ಕೆ ಒಂದೇ ಶರೀರ ಇತ್ತು. ಅಂಥ ಶರೀರವನ್ನು ಬೇರು ಬೇರು ಮಾಡಲಿಕ್ಕೆ ಆಪರೇಷನ್ ಮಾಡಲಿಕ್ಕೆ ಹೋಗಿದ್ದು ಇಂದ್ರದೇವರು. ಆದರೆ ಅಲ್ಲಿ ಹೋದಾಗ ದೈತ್ಯರೆಲ್ಲ ನೋಡ್ತಾ ಇದ್ದಾರೆ, ಯಾಕೆ ಹೋದ ಯಾಕೆ ಹೋದ ಇಂದ್ರ ಅಂತ. ಇಂದ್ರದೇವರ ಕುರಿತು ತಪ್ಪಾದ ಅರ್ಥ ದೈತ್ಯರು ಮಾಡಿಕೊಳ್ಳೇಬೇಕು. ಅದಕ್ಕೆ ಗರ್ಭದಲ್ಲಿ ಹೋದಾಗ ಅಟ್ಟಹಾಸ ಮಾಡಿ ನಕ್ಕು ನನಗೆ ಸಿಕ್ಕ ಇವ ಅಂಥೇಳಿ ನಾಟಕ ಮಾಡಿ ಮಾಡಿದ್ದೇನು. 49 ಜನಕ್ಕೆ ಪ್ರತ್ಯೇಕ ಶರೀರಗಳು ಕೊಟ್ಟದ್ದು ಹೌದಾ? ಅದಕ್ಕೆ ಹೊರಗೆ ಬಂದ ಮೇಲೆ ದಿತೀದೇವಿ ಅಮ್ಮ ಯಾರಿವರು ಅಂದರೆ ನಿನ್ನ ಮಕ್ಕಳೇ ಅಂದಾಗ ಇವ ನನ್ನ ಗರ್ಭವನ್ನು ಕತ್ತರಿಸಿದವ ಅಂತ ಶಾಪ ಕೊಡಲಿಲ್ಲ, ಸಂತೋಷಪಟ್ಟು. ಯಾಕೆ? ಇಂದ್ರದೇವರ ಬುದ್ಧಿ ಆಕೆ ಗೊತ್ತಾದ್ದರಿಂದ. ಅದಕ್ಕೆ ಹೇಳ್ತಾ ಇದ್ದಾರೆ ತನ್ನನ್ನೇ ಕೊಲ್ಲಬೇಕೆಂಬ ವ್ಯಕ್ತಿಗಳು ತನ್ನನ್ನು ಹರಸುವಂತೆ ಮಾಡಿದ ಸ್ವಾಮಿಯ ಲೀಲಾ. ಸರಕ್ಷಿತ ರಕ್ಷತ ಯೋಹಿ ಗರ್ಭೇ ಎಂಬ ಸೂತ್ರವನ್ನು ಹೇಳಲಿಕ್ಕೆ ಮುಂದಕ್ಕೆ ಪ್ರಶ್ನೆ ಮಾಡುತ್ತಾರೆ. ಇವನೇ ಸಮನಲ್ಲ, ವಿಷಮ ಅಂದಾಗ ಅವನು ಸಮನೇ ಅನ್ನೋದಕ್ಕೆ ಪ್ರಹ್ಲಾದರಾಜರ ಚರಿತ್ರೆಯನ್ನು ಹೇಳಿದರು. ಅಲ್ಲಿ ಸೂತ್ರ ಸೂತ್ರದ ಅಂದರೆ ಸಾಧನೆಯ ಸೂತ್ರವನ್ನೇ ತೆಗೆದುಕೊಡುತ್ತಾರೆ. ಕೀಟ ವಿಶಸ್ಕೃತ ರುದ್ಧ ಕುಡ್ಯೇ ಯಾಂತಂ ಮನುಸ್ಮರನ್ ಸಂರಂಭ ಭಯಯೋಗೇನ ವಿಂದತೆ ತತ್ ಸ್ವರೂಪತಾಂ ಅಂದರು. ಅಂದರೆ ಕೀಟ ಅರ್ಥ ಆಗಲಿಲ್ಲ ದಾಸರು ಬಂದರು. ಕೀಟ ಪೇಟಸ್ಕಾರಿ ನೆನವಿರಿ ಕೀಟ ಭಾವವ ತೊರೆದು ತದ್ವತ ಥೇಟ ರೂಪವನೈದೇ ಆಡುವ ತೆರದಿ ಲೋಕದಳು. ದೇವರ ಧ್ಯಾನದಿಂದ ಸದಾ ಧ್ಯಾನ ಮಾಡುವುದರಿಂದ ನಾವು ದೇವರಾಗಲ್ಲ, ದೇವರಂತೆ ಜ್ಞಾನಾನಂದಮಯರು ನಮ್ಮ ಯೋಗ್ಯತೆಗೆ ತಕ್ಕಂತೆ ಆಗತ್ತೇವೆಂಬ ಸೂತ್ರವನ್ನು ತಿಳಿಸಿಕೊಟ್ಟು ತಮ್ಮನಾದ ಹಿರಣ್ಯಕಶಿಪು ಸತ್ತದ್ದಕ್ಕೆ ಬ್ರಾಹ್ಮಣರನ್ನ ಎಲ್ಲರನ್ನ ಕೊಲ್ಲಿ ಅಂತ ಹೇಳಿ ತಾಯಿಗೆ ಉಪದೇಶ ಕೊಟ್ಟು, ಅಮ್ಮ ಸತ್ತವರು ಶಾಶ್ವತ ಅಲ್ಲ, ಯಾರಿಗೆ ಸಾವಿಲ್ಲ, ಬಂದವರು ಶಾಶ್ವತ ಅಲ್ಲ, ಹೋಗಬೇಕಾಗಿದ್ದೆ ಅಂತ ಅದ್ಭುತ ತತ್ವಜ್ಞಾನವನ್ನು ಉಪದೇಶ ಕೊಟ್ಟಂತಹ ಹಿರಣ್ಯಕಶಿಪು ಬ್ರಹ್ಮದೇವರ ಕುರಿತು 36,000 ಮನುಷ್ಯಮಾನ ಪ್ರಕಾರ, ದೇವಮಾನ ಪ್ರಕಾರ 100 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಬ್ರಹ್ಮದೇವರಿಂದ ವರವನ್ನು ಪಡೆದು ಎಲ್ಲರನ್ನ ಕಾಟ ಕೊಡುವಾಗ ಎಲ್ಲರೂ ಭಗವಂತನ ಸ್ತೋತ್ರ ಮಾಡಿದರೆ ಸಜ್ಜನರು ಭಗವಂತ ಹೇಳಿದ, ಮಾಭೈಷ್ಟ ವಿಭುಧಶ್ರೇಷ್ಠಾ ಸರ್ವೇಶಾಂ ಭದ್ರಮಸ್ತುವ, ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ನಿರ್ವಯರಾಯ ಪ್ರಹ್ಲಾದಾಯ ಹುಸುತಾಯ ಮಹಾತ್ಮನೇ ಯದಾದೃಶ್ಯೇ, ಯಾವಾಗಾದರೆ ಪ್ರಹ್ಲಾದನಿಗೆ ದ್ರೋಹ ಮಾಡುತ್ತಾನೋ ಹನಿಷ್ಯೇಪಿ ವರೋರ್ಜಿತ, ಅವನು ಎಷ್ಟು ವರಗಳಿಂದ ಕೊಬ್ಬಿದರೂ ಕೊಂದು ಹಾಕಿಬಿಡುತ್ತೇನೆ ಅಂತ ಹೇಳಿದಾಗ ಅಲ್ಲಿ ಹೇಳಿದ ತಸ್ಯ ದೈತ್ಯ ಪದೇ ಪುತ್ರ ಚತ್ವಾರ ಪರಮದ್ಭುತ, 4 ಜನ ಅದ್ಭುತ ಮಕ್ಕಳಯ್ಯ, ಅದರಲ್ಲಿ ಪ್ರಹ್ಲಾದೋ ಭೂತ್ ಮಹಾನ್ ಸ್ತೇಷಾಂ ಗುಣೈ ಮಹದುಪಾಸಕ, ವಿಶೇಷವಾದ ಗುಣಗಳಿಂದ ಭಗವಂತನ ಉಪಾಸನೆ ಮಾಡುತ್ತಾರೆ. ಮಹದುಪಾಸಕ ದೊಡ್ಡದಾದ ರೀತಿಯಲ್ಲಿ ಉಪಾಸನೆ ಮಾಡತಕ್ಕಂಥವರು ಅಂತ ಪ್ರಹ್ಲಾದರಾದರ ದೊಡ್ಡ ಸ್ಥಿತಿ ವಿಶೇಷವಾಗಿ ಪರಿಚಯ ಮಾಡಿಕೊಡ್ತಾರೆ. ಅವಾಗಂದ್ರು ನಿರಂಶರಾದ ನಾವು ಏಕಕಾಲದಲ್ಲಿ ಒಂದೇ ಗುಣದಲ್ಲಿ ಮನಸ್ಸಿಡ್ಲಿಕ್ಕಾಗುತ್ತೆ, ಅನೇಕ ಗುಣಗಳ ಉಪಾಸನೆ ನಮಗಿಲ್ಲ. ಅದಕ್ಕೆ ರಾಯರು ಪ್ರಹ್ಲಾದರಾದರಾಗಿದ್ದಾಗ ಏನೇನು ಗುಣಗಳು ಉಪಾಸನೆ ಮಾಡಿದ್ರು ಅಂತ ಪ್ರಶ್ನೆ. ಏಕಕಾಲದಲ್ಲಿ ಅನೇಕ ಗುಣಗಳು, ಅದನ್ನು ಗುಣೋಪಸಂಹಾರ ಅಂತಾರೆ. ಯಾರೋ ಕೇಳಿದರು ಪ್ರಹ್ಲಾದರಾದರನ್ನ, ಆ ಗುಣಗಳು ಸ್ವಲ್ಪ ನಮಗೆ ಹೆಸರಾದರೂ ಹೇಳಿ. ಇಲ್ಲ, ಮುಂದೆ ನಾನು ಪ್ರಾತಃ ಸಂಕಲ್ಪಗಂತ ಬರೀತೇನೆ, ಅಲ್ಲಿ ಯಾವ ಯಾವ ಗುಣಗಳು ನಾನು ಉಪಾಸನೆಗಿಟ್ಟೇನೋ ಅವೆಲ್ಲ ಹೇಳುತ್ತೇನೆ. ಅಂದರೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಏನೇನು ಭಗವಂತನ ಗುಣಗಳು ಬಂದಿವೆ ಅದನ್ನು ಏಕಕಾಲದಲ್ಲಿ ಉಪಾಸನೆ ಮಾಡುವ ತಾಕತ್ತವರದ್ದು ಅದು ನೆನಪಿರಬೇಕು ನಮಗೆ, ಸುಮ್ಮನೆ ಅಲ್ಲ. ಅಂಥ ಮಹಾನುಭಾವರು, ವಿಶೇಷವಾಗಿ ಅವರ ಪರಿಚಯವನ್ನು ನಾರದರು ಮೈ ಮರೆತು ಮಾಡುತ್ತಾರೆ. ಕೊನೆಗೆ ನಾರದರ ಕಕ್ಷೆಯಲ್ಲಿ ಅವರಿಗಿಂತ ಚಿಕ್ಕ ಕಕ್ಷ ಪ್ರಹ್ಲಾದರಾದರದ್ದು. ಅದಕ್ಕೆ ಹೇಳುತ್ತಾರೆ, ಗುಣೈಹಿ ಅಲಂ ಅಸಂಖ್ಯೇಹಿ ಮಹಾತ್ಮ್ಯಂ ತಸ್ಯ ಸೂಚ್ಯತೆ. ಈ ಪ್ರಹ್ಲಾದರಾದರ ಗುಣಗಳು ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂದರು. ಅಲ್ಲ, ನೀವು ದೊಡ್ಡವರಲ್ಲಿ ಕಕ್ಷೆಯಲ್ಲಿ ದೊಡ್ಡವರಿಗೆ ಚಿಕ್ಕವರ ಗುಣಗಳು ಎಟಕುತ್ತೆ, ಚಿಕ್ಕವರಿಗೆ ದೊಡ್ಡವರ ಗುಣ ಎಟಕಲ್ಲ. ನಾರದರಿಗೆ ಪ್ರಹ್ಲಾದರಾದರ ಗುಣಗಳು ಎಟಕತಾ ಇಲ್ಲ. ಯಾಕೆ ಅಂದರೆ ಸದಾ ನರಸಿಂಹನ ಸನ್ನಿಧಾನ, ವಾಯುದೇವರ ವಾಯುನಾದ ಸಮಾವಿಷ್ಟ ಸದಾ ಆವೇಶ, ಇನ್ನೇನು ಶೇಷದೇವರ ಸನ್ನಿಧಾನ, ಇನ್ನೇನು ಅಂದರೆ ವಿಜಯೀಂದ್ರರು ಹೇಳುತ್ತಾರೆ ವ್ಯಾಸರಾಜರ ಸ್ತೋತ್ರದಲ್ಲಿ, ಪ್ರಹ್ಲಾದಸ್ಯ ಅವತಾರೋಸೌ ಇಂದ್ರಸ್ಯ ಅನುಪ್ರವೇಶವ ಅಂತ ಹೇಳ್ತಾರೆ. ಇಂದ್ರದೇವರ ಆವೇಶ ಇಷ್ಟು ದೊಡ್ಡ ಆಟಂಬಾಂಬ್ ಥರ ಇದ್ದಾರೆ, ಮತ್ತೆ ಅವರೆಂಥವರಾಗಿರ್ಬೇಕು, ಅದಕ್ಕೆ ಮೈ ಮರೆತು ಹೊಗಳುತ್ತಾರೆ. ಅದಕ್ಕೆ ಚತ್ವಾರಹ ಅಂತ ಹೇಳಿ 4 ಜನ ಮಕ್ಕಳು ಅಂತಾರೆ. ಆ 4 ಜನ ಮಕ್ಕಳ ಹೆಸರು ಹೇಳಿ ಅಂದರೆ ಮೊದಲು ಹೇಳಿದ್ದು ಪರಮದ್ಭುತ ಅಂದರು, ಅದ್ಭುತರಯ್ಯ ಅಂದರು, ಮತ್ತೆ ಹೆಸರು ಹೇಳಿದರು ಅಂತ ಪ್ರಹ್ಲಾದರಾಜರನ್ನು ಚಂಡಾಮರ್ಕರ ಶಾಲೆಗೆ ಕಳಿಸಿದರೆ. ತ್ರಿವರ್ಗದ ಪಾಠ, ಧರ್ಮಾರ್ಥ ಕಾಮಗಳ ಪಾಠ ಹೇಳಿದರೆ ಕೇಳಿ ಬಿಟ್ರು. ಶುಶ್ರುವೆ ನಪಪಾಠ ಸರಿ. ನಂತರ ಅಪ್ಪನ ಹತ್ರ ಕರ್ಕೊಂಡು ಬಂದು ಅಪ್ಪ ಕೇಳುತ್ತಾನೆ, ನೀನು ಅನುಚ್ಚತಾಂ ಸತಾತ ಮನ್ಯತೆ ಸಾಧುಯದ್ಭವ, ನೀನು ಯಾವುದು ಒಳ್ಳೆಯದು ಅಂದುಕೊಳ್ತೋದು ಹೇಳೋ ಮಹಾರಾಯ ಅಂದರೆ. ಅದಕ್ಕಂದ್ರು ನಾನು ಇವ್ರು ಹೇಳಿದ್ದೆಲ್ಲ ಒಳ್ಳೆಯದಲ್ಲವೇ ಅಲ್ಲ ಹೇಳ್ತಾರೆ. ಸ್ವರೂಪ ಅಸದ್ಗ್ರಹಶ್ರಯಂ, ತಪ್ಪಾದ ತಿಳುವಳಿಕೆ ಇದು. ಅದಕ್ಕೆ ಒಳ್ಳೆಯದು ನಾರದರು ಹೇಳಿದ್ದೆ, ತತ್ಸಾಧು ಮನ್ಯೆ ಅಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗ್ರಹ ಅಂತ ಹಿಪ್ಪ ಪಾತಂ ಗೃಹ. ಭ್ರಮಂಧಕೂಪಂ ವನಂಗತೋ ಯದ್ಧರಿಭಾಷ್ಟೋ ಯತ್ತ ವನಕ್ಕೆ ಹೋಗಿ ದೇವರ ಕಾಲು ಹಿಡಿದು ಒಳ್ಳೆಯದು ಸಿಟ್ಟು ಬಂದಿಲ್ಲ, ನಗು ಬಂತು. ಯಾರೋ ನನ್ನ ಮಗನ್ನ ನನ್ನಿಂದ ಬೇರು ಮಾಡುತ್ತಾ ಇದ್ದಾರೆ. ಅದಕ್ಕೆ ಇವನಿಗೆ ಸ್ವಲ್ಪ ಸರಿ ಮಾಡಿ ಮತ್ತೂ ಮಾಡಿದರು. ಮಾಡುವಾಗ ಕೇಳ್ತಾರೆ, ಈ ಬುದ್ಧಿ ನಿನಗೆ ಎಲ್ಲಿಂದ ಬಂತು ಅಂದರೆ, ಒಬ್ಬರು ಹೇಳಿಕೊಟ್ರೆ ಬಂತ, ನಿನಗಾಗಿ ಬಂತ? ಅದಕ್ಕಂದ್ರು ನನಗಾಗೂ ಬರಲ್ಲ, ಇನ್ನೊಬ್ಬರಿಂದಲೂ ಬರಲ್ಲ, ಅವನೊಬ್ಬನಿದ್ದಾನೆ ಅವನಿಂದಲೇ ಬರುತ್ತಾ ಇದೆ. ಹೇಗೆ ಅಯಸ್ಕಾಂತದ ಸನ್ನಿಧಿಯಲ್ಲಿ ಕಬ್ಬಿಣದ ತುಂಡು ತಾನಾಗಿ ಹೇಗೆ ಹೋಗುತ್ತೋ ಹಾಗೆಯೇ ನನ್ನ ಮನಸ್ಸು ಹೋಗ್ತಾ ಇದೆ ಅಂತ ಉತ್ತರ ಕೊಟ್ಟವರು ತಿರುಗಾ ಅಪ್ಪನ ಹತ್ರ ಬಂದು ಉತ್ತರ ಕೊಟ್ಟದ್ದೇನು ಮತ್ತು ಕೇಳಿದಾಗ, ಶ್ರವಣಂ ಕೀರ್ತನಂ ವಿಷ್ಣೋ ಅಂತ 9 ಲಕ್ಷಣಗಳಿಂದ ಕೂಡಿದ ಭಕ್ತಿ. ತಪ್ಪಾಗಿ ಕೇಳ್ತೀವಿ, 9 ಭಕ್ತಿಗಳು, 9 ರೀತಿಯಾದ ಭಕ್ತಿ ಇಲ್ಲ, ಒಂದೇ ಭಕ್ತಿ. 9 ಲಕ್ಷಣಗಳಿಂದ ಕೂಡಿದ ಭಕ್ತಿ ಯಾವ ವಿದ್ಯೆಯಿಂದ ಬರುತ್ತೋ ತನ್ನನ್ನೇ ಅಧೀತಂ ಉತ್ತಮಂ, ಉತ್ತಮವಾದ ಅಧ್ಯಯನ. ಸಿಟ್ಟು ಬಂತು, ಕೊಲ್ಲಲಿಕ್ಕೆ ನೋಡಿದರೆ ಕೊಲ್ಲಲಿಕ್ಕಾಗಿ ನಶಶಾಕ ಯದಾಹಂತ, ಕೊಲ್ಲಲಿಕ್ಕಾಗಿಲ್ಲ ಮತ್ತು ಕರ್ಕೊಂಡು ಹೋದರು. ದೈತ್ಯ ಬಾಲಕರಿಗೆಲ್ಲ ಉಪದೇಶ ಕೊಟ್ಟರು, ಕೌಮಾರಿ ಆಚರಿತ ಪ್ರಾಜ್ಞ ಧರ್ಮ ಭಾಗವತಾನಿಯ ಅಲ್ಲಿ ಆ ದೇವರಲ್ಲಿ ಇರ್ತಾನೆ. ಹೃದಯ ಛಿದ್ರವತ್ ಸ್ವತಃ, ನಿನ್ನ ಹೃದಯದಲ್ಲೇ ಇದ್ದಾನೆ, ಹೊರಗೆ ಕೊಡುತ್ತೀಯ? ಸುಲಭನು ಹರಿ ತನ್ನವರನು ಅರಗಡೆಗೆ ಬಿಟ್ಟಗಳನ್ನು ಉಪದೇಶ ಕೊಟ್ಟ ಕೂಡಲೇ ಸಂದೇಹ ಬಂತು, ನಿನಗೂ ನಮಗೂ ಈ ಷಂಡಾಮರ್ಕರು ಬಿಟ್ಟರೆ ಬೇರೆ ಗುರುಗಳಿಲ್ಲ, ಎಲ್ಲಿಂದ ಬಂದು ಇದೆಲ್ಲ? ಅದಕ್ಕೆ ಹೇಳಿದರು, ಅದ್ಭುತವಾದ ಸಂದರ್ಭ. ಅಪ್ಪ ತಪಸ್ಸಿಗೆ ಹೋದಾಗ ನಮ್ಮಮ್ಮನ್ನ ನಮ್ಮವ್ರನ್ನ ಗೆದ್ದು ಇಂದ್ರದೇವರು ಕರ್ಕೊಂಡು ಹೋಗ್ತಾ ಇದ್ರು. ಅವಾಗ ಮುಂಚ ಬಿಡು ಅಂತ ನಾರದರು ಹೇಳಿದಾಗ ಪರಪರಿಗ್ರಹ, ಇನ್ನೊಬ್ಬರು ಹೇಳ್ತೀನಿ, ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಿ? ಅವಾಗ ನಾ ಇಂದ್ರದೇವರು ಹೇಳ್ತಾರೆ, ಇವನ ಹೊಟ್ಟೆಯಲ್ಲಿ ಅವಿಶಕ್ಯಂ ವೀರ್ಯಮಾಸ್ತೆ, ತಡ್ಕೊಳ್ಳಿಕ್ಕಾಗಲ್ಲ ಅಂತಹ ವೀರ್ಯವಿದೆ. ಆಕೆ ಹಡೆದ ಮೇಲೆ ಮಗುವನ್ನು ಕೊಂದು ಬಿಟ್ಟುಬಿಡ್ತೇನೆ. ಅವಾಗ ನಾರದರ ಬಾಯಿಂದ ಬಂದ ಮಾತು, ಅದನ್ನು ವಜ್ರದಿಂದ ಕೆತ್ತಿಡಬೇಕು ಎಂಥ ಮಾತು ಹೇಳ್ತಾರೆ. ಇಂದ್ರ ಚಿಕ್ಕ ಕೂಸು, ಕೊಲ್ಲದೆ ಬಿಟ್ಟುಬಿಡಪ್ಪ ಅಂತ ಕೇಳಿಲ್ಲ. ಏನು ಹೇಳಿದ್ರು ಗೊತ್ತಾ? ತ್ವಯಾ ನ ಪ್ರಾಪ್ಯತೆ ಸಂಸ್ಥಾ ಅಂದರು. ತ್ವಯಾ ಹೇಳ್ತೇನೆ, ನಿನ್ನಿಂದ ಸಾವು ಈ ಜೀವಿ ಪಡೆಯಲ್ಲ, ಅಂದರೆ ನೀನು ಕೊಲ್ಲಲಿಕ್ಕಾಗಲ್ಲ. ಅಲ್ಲ ವಜ್ರಧಾರಿ ನಾನು ಕೊಲ್ಲಿಕ್ಕಾಗಲ್ಲ ಚಿಕ್ಕ ಕೂಸನ್ನ. ಅದಕ್ಕೆ ಹೇತುವನ್ನು ಹೇಳಿದರು, ಅನಂತಾನುಚರ ಬಲಿ, ಆ ಹುಡುಗ ಸಾಮಾನ್ಯನಲ್ಲ, ಬಲಿಷ್ಠನಾಗಿದ್ದಾನೆ. ಯಾಕೆ? ಎಲ್ಲ ವ್ಯಾಸರಾಜರ ಕುರಿತು, ಪ್ರಹ್ಲಾದರಾಜರ ರಾಯರ ಕುರಿತು ಹೇಳ್ತಾರೆ, ಶಶಾಂಶ ಪ್ರಹ್ಲಾದನೆಂದೆನಿಸಿದೆ ವ್ಯಾಸರಾಯ ಅಂತ ಎಲ್ಲರೂ ಹೇಳ್ತಾರಲ್ಲ. ಈ ಶೇಷ ಎಲ್ಲಿಂದ ಬಂತು? ಭಾಗವತದಲ್ಲೇ ಹೇಳ್ತಾ ಇದ್ದಾರೆ, ಅನಂತಾನುಚರ ಅನಂತದೇ ಅನಂತ ಶೇಷ ಶೇಷನ ಅನುಚರ ಬಂದಿದ್ದಾನೆ, ಬಲಿ ಮಹಾಬಲಿಷ್ಠನಾಗಿದ್ದಾನೆ. ಆ ಶೇಷದೇವರ ರೂಪ ಯಾವುದು ಒಂದು ಮತ್ತು ಪ್ರಶ್ನೆ. ಅದಕ್ಕೆ ಹೇಳಿದರು, ಉಪನಿಷತ್ತಲ್ಲಿ ಹೇಳುತ್ತಾರೆ, ಬಲಗಣ್ಣಿನಲ್ಲಿ ಎಲ್ಲ ಜೀವರಾಶಿಗಳಿಗೆ ಜೀವಾಭಿಮಾನಿಯಾಗಿ ಶೇಷದೇವರಿದ್ದಾರೆ, ಅವರ ಹೆಸರೇ ಬಲಿ ಅಂತ. ಆ ರೂಪ ಬಂದಿದೆ ವಿಶೇಷವಾಗಿ ಪ್ರಹ್ಲಾದರಾಜರ ಜೊತೆಗೇನೆ ಒಳಗೆ ನಿಂತಿದೆ, ಅದ್ಭುತವಾದ್ದು. ಈ ವಿಷಯದಲ್ಲಿ ಸ್ವಲ್ಪ ಒಂದು ಮಾತನ್ನು ಹೇಳಬೇಕು, ಯಾಕಂದರೆ ಒಳಗಿದ್ದವರು ಖುಷಿಯಾಗುತ್ತೆ ಅಂತ. ಗುರುಜಗನ್ನಾಥದಾಸರು ಒಂದು ಮಾತು ಹೇಳಿಬಿಡುತ್ತಾರೆ, ಯಾವುದರಲ್ಲಿ? ರಾಘವೇಂದ್ರ ವಿಜಯ, ಕನ್ನಡ ರಾಘವೇಂದ್ರ ವಿಜಯದಲ್ಲಿ ಹೇಳಿಬಿಡುತ್ತಾರೆ. ಸ್ವಲ್ಪ ಶಾಕ್ ಆಗೋ ಮಾತು ಹೇಳ್ತಾರೆ, ತಡ್ಕೋಬೇಕು ಅಷ್ಟೇ. ಸಾವಿರಾಸ್ಯನೇ ರಾಯರೆಂದು ಅಂತ ಹೇಳಿಬಿಡುತ್ತಾರೆ. ಅದನ್ನು ನಾವು ಅನುಸಂಧಾನ ಮಾಡೋ ಕ್ರಮ ಅವರ ಹತ್ರ ಕಲಿಬೇಕು. ರಾಯರು ಅಂದರೆ ಯಾರೋ ತಿಳ್ಕೋಬೇಡಿ, ಶೇಷದೇವರೇ ಸಾಕ್ಷಾತ್ತಾಗಿ ಬಂದಿದ್ದಾರೆ ಅಂತ ಹೇಳಿಬಿಡುತ್ತಾರೆ. ಲಕ್ಷ್ಮಣನೇ ಒಂದು ರೂಪದಿಂದ ಇಲ್ಲಿ ಬಂದಿದ್ದಾರೆ, ಬೇರೆ ಅಂತ ತಿಳಿಯಬೇಡಿ ಅಂದರು. ಅಯ್ಯೋ, ಈ ದಾಸರೆಲ್ಲ ಹೀಗೆ ಹೇಳ್ತಾರೆ ಅಂದರೆ ಶಾಕ್ ಕೊಡಿಸ್ತಾರೆ. ಏನೂ ಗೊತ್ತಿಲ್ಲದಂಥ ವ್ಯಕ್ತಿಗೆ ರಾಘವೇಂದ್ರ ಸ್ವಾಮಿಗಳು ಅವರ ನಾಲಿಗೆಯಲ್ಲಿ ಬೀಜಾಕ್ಷರವನ್ನು ಬರೆದರೆ ಹೇಳುತ್ತಾರೆ, ರಾಘವೇಂದ್ರರ ಪಾದ ಪದುಮ ಪದಾಗ ಸ್ಪರ್ಶ ಲೇಷ ಮಾತ್ರದಲ್ಲಿ ಓದದಲ್ಲಿ ಸಿರಿ ಬ್ರಹ್ಮವಿದ್ಯೆ ನನಗೆ ಬಂದಿದೆ, ಎಲ್ಲ ವೇದಗಳ ಅರ್ಥ ನನಗೆ ಹೊಡೆಯುತ್ತಾ ಇದೆ ಅಂತ ಗುರುಜಗನ್ನಾಥ ದಾಸರು ಹೇಳುತ್ತಾರೆ. ಅದ್ಭುತ ವ್ಯಕ್ತಿಗಳು ಹೇಳಿದ ಮಾತನ್ನು ಸರಿ ಮುಂದಕ್ಕೆ ಹೋದರೆ ನಾರದರ ಮಾತು ಕೇಳಿ ಇಂದ್ರದೇವರು ಪ್ರದಕ್ಷಿಣೆ ಮಾಡಿ ಹೊರಟು ಹೋದರಂತೆ. ಅವಾಗ ಗೊತ್ತಾಗೋದೇನು, ನಾರದರಿಗೆ ಗೊತ್ತಿದ್ದಷ್ಟು ಇಂದ್ರದೇವರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೆ ಅದಕ್ಕಂದ್ರು ಅಧ ಪತನ ಆಗಿಬಿಡುತ್ತೆ. ಪುರಾಣ ಕೇಳಿ ಉದ್ಧಾರ ಆಗದಿದ್ರೂ ಅಡ್ಡಿ ಇಲ್ಲ, ಹಾಳಾಗದಿದ್ರೆ ಸಾಕು ಅಂತ. ಇಂದ್ರದೇವರು ನಾರದರು ಸೇರಿ ಆಡಿದ ನಾಟಕವದು ಏನು, ನಾರದರ ಒಳಗಿದ್ದು ಅವರ ಮನಸ್ಸಿನಲ್ಲಿ ಇದು ತಿಳಿಸೋದೇ ಇಂದ್ರದೇವರು. ಆದ್ದರಿಂದ ಈ ಕೂಸು ಕುರಿತು ಪರಿಚಯ ಮಾಡಬೇಕು. ಅದಕ್ಕೆ ಅವರಮ್ಮನ್ನ ನಾನು ಸೆಳಕೊಂಡು ಹೋದಂತೆ ಮಾಡ್ತೇನೆ, ನೀವು ಬಂದು ಹೇಳಬೇಕು ಅಂತ ನಾರದರಿಗೆ ಹೇಳಿದರೆ ನಾರದರು ಬಂದು ಹೇಳಿದ್ದಷ್ಟೇ ಹೊರತು ಎಲ್ಲೆಲ್ಲಿ ಕೂಡ ಇಂದ್ರದೇವರನ್ನು ಕಡಿಮೆ ಮಾಡೋ ಪ್ರಶ್ನೆ ಬರಬಾರದು. ನಮ್ಮಲ್ಲಿ ಬಹಳ ತಪ್ಪಾಗಿ ಬರುತ್ತೆ. ಇಂದ್ರ ಅಂದ ಕೂಡಲೇ ಆ MLA ತರ ಪೋಸ್ಟ್ಗಾಗಿ ಒದ್ದಾಡೋ ವ್ಯಕ್ತಿ ಅಂತ ಇಂದ್ರದೇವರನ್ನ ಏಕವಚನದಿಂದ ಪ್ರವಚನಗಳಲ್ಲಿ ಮಾತಾಡಿ ಮಾತಾಡಿ ಇಂದ್ರ ಅಂತ ಚೂರು ನಗು ಬರುತ್ತೆ. ಅದು ಬಂದ್ರೆ ಸಾಕು, ಪರ್ಮನೆಂಟ್ ಆಗಿ ನರಕದಲ್ಲಿ ಹೂತಾಗ್ತ ಮತ್ತು ಎಬ್ಸಲ ಹೊರಕ್ಕೆ. ದುರಂತ ಏನು ಅಂದ್ರೆ, ಇಂದ್ರದೇವರ ಒಂದು ತುಂಡು ಮೂಲ ರೂಪಕ್ಕಿರುವ ಜ್ಞಾನ ಭಕ್ತಿ ವೈರಾಗ್ಯ ಅವತಾರ ರೂಪಕ್ಕಿರಲ್ಲ, ಇಂದ್ರದೇವರ ತುಂಡು ಜಯತೀರ್ಥರು. ಜಯತೀರ್ಥರಿಗೆ ದಿಕ್ಕಿಗೆ ನಮಸ್ಕಾರ ಮಾಡ್ತೀವಿ, ಅವರು ಗ್ರಂಥ ತಲೆ ಮೇಲೆ ಇಟ್ಕೊಂಡು ತಾಂಡವ ಮಾಡ್ತೀವಿ, ಮೂಲ ರೂಪವನ್ನ ಬಾರೋ ಹೋಗು ಅಂತ ಕರೀತೀವಿ. ಇದೆಲ್ಲಿ ನ್ಯಾಯ? ಅದಕ್ಕೆ ಹೇಳಿದರು ಇಂದ್ರದೇವರ ಕುರಿತು ತಪ್ಪಾಗಿ ಮಾತಾಡಬಾರದು. ಇಲ್ಲೇ ಬರ್ತಾ ಇದೆ, ಇಂಥ ಪ್ರಹ್ಲಾದ ರಾಜರು ಉಪದೇಶ ಕೊಟ್ಟ ಕೂಡಲೇ ದೈತ್ಯ ಬಾಲಕರೆಲ್ಲರೂ ಕೂಡ ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದರೆ, ಅಪ್ಪ ಈ ಒಬ್ಬ ಕೆಟ್ಟದ್ದೆಲ್ಲ ಎಲ್ಲರ ಕಡಿಸ್ತಾ ಇದ್ದಾನೆ, ಅಪ್ಪನ ಸಿಟ್ಟಾಯಿತು, ಎಲ್ಲಿದ್ದಾನೋ ನಿನ್ನ ಕಾಯುವವ, ಕಂಬದಿಂದ ಹೊರಬಂದ ಸ್ವಾಮಿ ಸಂಹಾರ ಮಾಡಿದ. ಸಂಹಾರ ಮಾಡಿದನ ಸಂಜೆ ಕಾಲದಲ್ಲಿ ದ್ವಾರದಲ್ಲಿ ವಿಶೇಷವಾಗಿ ತೊಡೆಯ ಮೇಲೆ ಹಾಕ್ಕೊಂಡು ಸೀಳಿ ಹಾಕಿದ ನರಸಿಂಹ. ಎಲ್ಲರೂ ಸ್ತೋತ್ರ ಮಾಡಿದರು, ಅದರಲ್ಲಿ ಇಂದ್ರದೇವರ ಸ್ತೋತ್ರ ಒಂದು ವಿಶೇಷವಾಗಿ. ನರಸಿಂಹ ಕೇಳಿದ, ಖುಷಿಯಾಯ್ತೇನಪ್ಪ? ಬಹಳ ಖುಷಿಯಾಯಿತು. ಯಾವುದಕ್ಕೆ? ನಿನ್ನ ಪೋಸ್ಟನ್ನು ಕದ್ಕೊಂಡ್ಬಿಟ್ಟಿದ ಇವ ಮತ್ತು ಬಂತು ಅಂತ ನೀನು ಖುಷಿಯಾಗಿತ್ತಾ? ಹೇಳ್ತಾರೆ, ಒಂದು ಮನ್ವಂತರ ಕಾಲ ಇದ್ದು ಹೋಗೋ ಪೋಸ್ಟಿಗಾಗಿ ಒದ್ದಾಡೋ ವ್ಯಕ್ತಿ ನಾನಲ್ಲ ನರಸಿಂಹ. ಹೇಳ್ತಾರೆ, ಪ್ರತ್ಯಾನೀತ ಪರಮದಯಿತ ತ್ರಾಯತಾನ ಸ್ವಭಾಗ ದೈತ್ಯಾಕ್ರಾಂತಂ ಹೃದಯ ಕಮಲಂ ತದ್ಗೃಹಂ ಪ್ರತ್ಯಬೋಧಿ ಕಾಲಗ್ರಸ್ತಂ ಕಿಯದಿದಮಹೋ ನಾಥ ಶುಶ್ರೂಷತಾಂತೆ. ಈ ಸ್ವರ್ಗ ಒಂದು ಮನ್ವಂತರ ಕಾಲ ಇರುವ ಜುಜುಬಿ ಪೋಸ್ಟ್, ಇದಕ್ಕಾಗಿ ಯಾಕೆ ಹೇಳುತ್ತಾರೆ ಮೋಕ್ಷವೇ ಬೇಡ ಅಂತೀವಿ ನಾವು, ಅಂಥದ್ದು ಈ ಇಂದ್ರ ಪದವಿಗಾಗಿ ನಾವು ಒದ್ದಾಡ್ತೀನ. ಮತ್ತೆ ಒದ್ದಾಡಿದ್ಯಾ, ಇವನ ಸಾಯಿಸು ಸಾಯಿಸು ಅಂದ್ರೆ ಅವಾಗ ಹೇಳ್ತಾರೆ ರಹಸ್ಯ, ಹೃದಯ ಕಮಲವನ್ನೇ ಅವರು ಪ್ರವೇಶ ಮಾಡಿದರು ದೈತ್ಯರು. ಹೃದಯ ಹೇಳ್ತಾರೆ ದೈತ್ಯಾಕ್ರಾಂತಂ ಹೃದಯ ಕಮಲಂ, ಒಳಗೆ ಸೇರಿಕೊಂಡು ಹೃದಯ ಕಮಲದಲ್ಲಿ ನಿನ್ನ ದರ್ಶನವೇ ಇಲ್ಲದೆ ಮಾಡಿದ್ರಯ್ಯ, ಅದಕ್ಕೆ ಒದ್ದಾಡಿದ ಅಷ್ಟೇ ಹೊರತು ಇದಕ್ಕಾಗಿ ಒದ್ದಾಡುವವನಲ್ಲ ಅಂತ ಇಂದ್ರದೇವರ ಮಾತು ಅದ್ಭುತವಾದದ್ದು. ಸರಿ ನರಸಿಂಹ ಸಿಟ್ಟಿಲ್ಲದ ಸ್ವಾಮಿ ಸಿಟ್ಟಾದ, ಸಿಟ್ಟಾದವನ ಸಿಟ್ಟನ್ನು ಕಡಿಮೆ ಮಾಡಲಿಕ್ಕಾಗಿ ಪ್ರಹ್ಲಾದರಾದರೆ ಬರಬೇಕಾಗಿತ್ತು. ಪ್ರಹ್ಲಾದರಾದರೆ ಸ್ತೋತ್ರ ಮಾಡಿದರು, ಸ್ವಾಮಿ ಕೇಳಿದ, ವರ ಕೇಳೋ ನಾನು ವ್ಯಾಪಾರಿ ಅಲ್ಲ ಅಂತ ವರ ಕೇಳಿದರು. ಏನು ವರಗಳನ್ನು ಕೇಳುವ ಬುದ್ಧಿ, ಏನಾದರೂ ಕಾಮನೆಗಳಿದ್ದರೆ ಕಾಮಾನಾಂ ಹೃದಯ ಅಸಮರೋಹ ಭವತಸ್ತೋರಣೇ ವರಂ, ಸ್ವಾಮಿ ನನ್ನ ಒಳಗೆ ಕಾಮನೆಗಳಿದ್ದರೆ ಬಿಡಿಸೋ. ಅಲ್ಲಿ ಒಳ್ಳೆಯ ವಿಷಯ ಇದೆ ಅಲ್ಲ, ಎಷ್ಟು ಗಂಟೆಗೆ ನೈವೇದ್ಯ? ಹನ್ನೊಂದುವರೆ ಆಗಿದೆ, 12 ಗಂಟೆ ಆಗ್ಬೋದ? ಸರಿ, ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರಹ್ಲಾದರಾದ್ರನ್ನ, ವರ ಕೇಳೋ ಅಂದರೆ ನನ್ನ ಮನಸ್ಸಿನಲ್ಲಿ ಇನ್ನೇನಾದರೂ ಕಾಮನೆಗಳು ನನಗೆ ಗೊತ್ತಿಲ್ಲದೇ ಇದ್ರೆ ತೆಗೆದುಬಿಡು. ಅಂತಹ ಕಾಲಕ್ಕೆ ನರಸಿಂಹನ ಹತ್ರ ಇನ್ನೊಂದು ಮಗ ವರ ಕೇಳ್ತಾರೆ, ಪಿತಾಮೇ ಪೂಯೇತ, ನನ್ನಪ್ಪನ ಉದ್ಧಾರ ಮಾಡಲ್ಲ ಯಾಕೆ? ದುರಂತ ದುಸ್ತರ ಅದಘಾತ, ನಿನ್ನ ಬೈದು ಬೈದು ಪಾಪ ಕಟ್ಕೊಂಡಿದ್ದಾನೆ. ಅವಾಗ ನರಸಿಂಹ ಅಂದ, ಭವಾನ್ ವೈ ಕುಲಪಾವನಃ, ನಿನ್ನಂಥ ಕುಲಪಾವನರು ಹುಟ್ಟಿದ ಮೇಲೂ ಅಪ್ಪನಿಗೆ ಸಂತತಿ ಆಗಬೇಕು ಅಂತ ಕೇಳಬೇಕಾ? ನಿಸ್ಸಪ್ತ ಬಿಪ್ಪೋತ ಅಂದರೆ 21 ಕುಲಪಾವನ ಆಯಿತು ನೀ ಹುಟ್ಟಿದ್ದಕ್ಕೆ ಅಂದರು. ಅಂಥ ಪ್ರಹ್ಲಾದರಾಜರಿಗೆ ಅನುಗ್ರಹ ಮಾಡಿ ನರಸಿಂಹದೇವರು ಹೊರಟರು ಅಂತ ಬಲೆಗೆ ಸಪ್ತಮ ಸ್ಕಂಧವನ್ನು ಪೂರ್ಣಗೊಳಿಸ್ತಾರೆ. ಸರಿ, ಸಪ್ತಮ ಸ್ಕಂಧದಲ್ಲಿ ಏನು ಪ್ರಧಾನ ವಿಷಯ? ವರ ಹೇಗೆ ಸತ್ಯ ಮಾಡಿದ ನರಸಿಂಹ? ಏನು ವರ ಕೇಳಿದ್ದ ಹಿರಣ್ಯಕಶಿಪು? ಪ್ರಾಣ ಇದ್ದದ್ದರಿಂದ ಸಾವು ಬರಬಾರದು, ಪ್ರಾಣ ಇಲ್ಲದ್ದರಿಂದ ಸಾವು ಬರಬಾರದು. ಹೇಗೆ ಮಾಡಿದ? ಎಲ್ಲರೂ ಉತ್ತರ ಕೊಟ್ಟಿದ್ದೀರಾ ಪ್ರವಚನಕಾರಕ್ಕೆ? ತುಂಬ ಜನ. ಇವತ್ತು ಉತ್ತರ ಕೊಡಿ, ಕೊನೆಯ ಉತ್ತರ ಹೇಳಿ. ಹೇಗೆ ವರ ಸತ್ಯ ಮಾಡಿದ? ಯಾವುದರಿಂದ ಕೊಂದ? ಉಗುರಿಂದ ಅಲ್ವಾ? ಸಾಮಾನ್ಯ ತಿಳ್ಕೊಳ್ಳೋದು ಹೇಗೆ ಉಗುರಿಂದ ಕೊಂದು ಸತ್ಯ ಮಾಡಿದ? ಯಾಕೆ? ಉಗುರು ಪ್ರಾಣ ಇದ್ದದ್ದು ಅಲ್ಲ, ಪ್ರಾಣ ಇಲ್ಲದ್ದು ಅಲ್ಲ, ಅದರಿಂದ ಸತ್ಯ ಮಾಡಿದ. ಇಷ್ಟು ತಿಳ್ಕೊಂಡ್ರೆ ಸಾಕು, ಏನು ಅಂಧಂತಮಸ್ಯೆಗೆ ಫ್ಲೈಟಲ್ಲಿ ಕಳಿಸ್ಬಿಡ್ತಾರೆ. ಯಾಕೆ ಅಂದರೆ ಆ ಉಗುರು ನಮ್ಮದು, ಪ್ರಾಣ ಇದ್ದದ್ದು ಅಲ್ಲ, ಪ್ರಾಣ ಇಲ್ಲದ್ದು ಅಲ್ಲ, ಉಗುರು ನಮ್ಮದು. ದೇವರ ಉಗುರು ದೇವರೇ, ಅವನಿಂದ ಅಭಿನ್ನ. ಒಂದು ವೇಳೆ ದೇವರ ಉಗುರು ನಮ್ಮಂಥ ಉಗುರು ಅಂತ ತಿಳ್ಕೊಂಡರೆ, ದೇವರಿಗೂ ದೇವರ ಅವಯವಕ್ಕೂ ಭೇದ ಚಿಂತನೆ ಮಾಡಿದರೆ ಏನು ಗತಿಯಾಗುತ್ತೆ? ತಮಸ್ಸಾಗುತ್ತೆ. ಸಪ್ತಾಹ ಭಾಗವತ ಕೇಳಿ ಅಲ್ಲಿ ಹೋಗ್ಲಿಕ್ಕೆ ಕೇಳಬೇಕು. ಹೌದು, ಆದ್ದರಿಂದ ನರಸಿಂಹ ಹೇಗೆ ಸತ್ಯ ಮಾಡಿದ ಅಂದರೆ, ಅವನು ವರ ಕೇಳಿದ್ದೇನು? ಪ್ರಾಣ ಇದ್ದದ್ದರಿಂದ ಸಾವು ಬರಬಾರದು, ಪ್ರಾಣ ಇಲ್ಲದ್ದರಿಂದ ಸಾವು ಬರಬಾರದು ಅಂತ ಕೇಳುವಾಗ ಅವನ ತಲೆಯಲ್ಲಿ ಇದ್ದದ್ದು ಜೀವ ಜಡ ಮಾತ್ರ. ಜೀವ ಜಡ ವಿಲಕ್ಷಣನಾದ ಭಗವಂತನೊಬ್ಬನಿದ್ದಾನೆಂಬ ಕಲ್ಪನೆ ಅವನಿಗಿಲ್ಲ. ಒಪ್ಪಲ್ಲ, ನಾನೇ ದೇವರು ಅನ್ನುವ. ಅದಕ್ಕೆ ಪ್ರಾಣ ಇದ್ದದ್ದು ಜೀವ, ಪ್ರಾಣ ಇಲ್ಲದ್ದು ಜಡ, ಅದರಿಂದ ವಿಲಕ್ಷಣನಾದ್ದರಿಂದ ಸ್ವಾಮಿ ಅವನ ಸಂಹಾರ ಮಾಡಿ ವರ ಸತ್ಯ ಮಾಡಿದ ಅನ್ನೋದನ್ನು ತಿಳಿಯಬೇಕು. ನಂತರ ವಿಶೇಷವಾಗಿರ್ತಕ್ಕಂಥ ಆನೆಯ ಪಾದವನ್ನು ಮೊಸಳೆ ಹಿಡಿಯಿತು ತ್ರಿಕೂಟ ಪರ್ವತದ ಸರೋವರದಲ್ಲಿ. ಬಂದ ಸ್ವಾಮಿ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಅಲ್ಲೂ ಅಂದರು. ರಾಜನಾಗಿದ್ದಾಗ ಏನು ಮಾಡಬೇಕು ಏನು ಬಿಡಬೇಕು ಎಂಬುದರ ಸರಿಯಾದ ಎಚ್ಚರ ಕೊಟ್ಟಿಲ್ಲ. ಪೂಜಾ ಕಾಲಕ್ಕೆ ದೊಡ್ಡವರು ಬಂದರೆ ಹೇಳಬೇಕು ಎಂಬ ಎಚ್ಚರ ಕೊಡದೆ ಯಾಕೆ ಕರ್ಮಕೂತದ್ದಕ್ಕೆ ಅಗಸ್ತ್ಯರ ಮೂಲಕ ಶಾಪ ಕೊಡಿಸಿ ಆನೆಯಾಗಿ ಹುಟ್ಟಿಸಿ ಆನೆಯಾಗಿದ್ದಾಗ ಸ್ತಬ್ಧ ಜನ್ಮ ಯಾವುದು ನೆನಪಿರಲ್ಲ. ಮೊಸಳೆ ಕಾಲು ಅದನ್ನು ಕಾಲು ಹಿಡಿಸಿ ಮೊಸಳೆಯಿಂದ ಯುದ್ಧ ಮಾಡಿಸಿ ನನ್ನದು ಎಂಬ ಅಹಂಕಾರ ಕೆಡಿಸಿ ಕೊನೆಗೆ ನಾರಾಯಣ ಅಂತ ತನ್ನ ನೆನಪು ಕೊಡಿಸಿ ಉದ್ಧಾರ ಮಾಡಿದ್ದು ನಮ್ಮ ಸ್ವಾಮಿ ಅಂತ ಗಜೇಂದ್ರ ಮೋಕ್ಷ ಘಟ್ಟವನ್ನು ಚೆನ್ನಾಗಿ ತಿಳಿಸಿದರು. ಹೆಜ್ಜೆ ಹೆಜ್ಜೆಗೂ ಸ್ವಲ್ಪ ದೇವರು ಬಂದರೆ ಸಾಕು, ಮಿಕ್ಕದ್ದು ನಾನು ಮಾಡಿಕೊಡ್ತೇನೆ ಎಂಬ ಸ್ವಭಾವವೇ ದೇವದಾನವ ಸಂಗ್ರಾಮ. ಅದರಲ್ಲಿ ಹೆಜ್ಜೆ ಹೆಜ್ಜೆಗೂ ಸ್ವಾಮಿ ನೀನು ಬೆಟ್ಟ ಸಮುದ್ರದಲ್ಲಿ ಇಟ್ಟರೆ ಸಾಕು, ಮಿಕ್ಕದ್ದು ನಾವು ನೋಡ್ಕೊಳ್ತೀವಿ. ಇಟ್ಟ ಮುಳುಗ್ತಾ ಇದೆ, ಮತ್ತ ದೇವ ಮತ್ತು ಬಂದ, ಮತ್ತು ಕಡಿಲಿಕ್ಕೆ ಹೋದ್ರು ನಾವು ಕಡಿತೀವಿ, ಕಡಿದ್ರು ಬಿದ್ದರು, ಮತ್ತ ದೇವ ಕಡಿಲಿಕ್ಕೆ ಹೋದಾಗ ಬೆಟ್ಟ ಹಾರ್ತಾ ಇದೆ, ಸ್ವಾಮಿ ಹಾರ್ತಾ ಇದೆ. ಅಲ್ಲ, ಒಂದೇ ಸಲ ಎಲ್ಲದಕ್ಕೂ ನೇನೆ ಇಲ್ಲ, ಹೆಜ್ಜೆ ಹೆಜ್ಜೆಗೂ ತನ್ನನ್ನು ಮರೆಸಿ ಅಹಂಕಾರ ನಾ ಅಂತ ಕೊಟ್ಟರೆ ಕತ್ತರಿಸಿದ ಅದ್ಭುತ ಕಾರ್ಯಕ್ರಮವೇ ಸಮುದ್ರ ಮಥನ. ಅಷ್ಟೇ ಹೊರತು ಏನೋ ಕಡದದ್ದಲ್ಲ. ಯಾವುದನ್ನು ಕಡದದ್ದು ಭಗವಂತ? ಎಲ್ಲರ ಬುದ್ಧಿಯಲ್ಲಿರುವ ಅಹಂಕಾರವನ್ನು ಕಡದು ಹೊರಗೆ ತೆಗೆದದ್ದೇ ಆ ಸಮುದ್ರ ಮಥನ ಘಟ್ಟ. ಅಲ್ಲಿ ಭಗವಂತನೇ ಸರ್ವಶ್ರೇಷ್ಠ ಅಂತ ಎಲ್ಲರ ಕುಂದು ಎರೆಸಿ ದೇವರ ಕೊರಡಲ್ಲಿ ಮಾಲೆಯನ್ನು ಹಾಕಿ ಅವನೇ ಕಲಶವನ್ನು ಹಿಡಿದು ಬಂದು ಕದ್ದ ದೈತ್ಯರಿಗೆ ಅಮೃತ ಕೊಡದೆ ದೇವತೆಗಳಿಗೆ ಮಾತ್ರ ಉಣಿಸಿ ಮೋಹಿನಿಯಾಗಿ ಅನುಗ್ರಹ ಮಾಡಿ ಆಗಲೂ ನಾವು ಅಮೃತ ಕುಡಿದುವಲ್ಲ ಅಂತ ಬಂದರೆ ದೈತ್ಯ ಮಾಯೆಗೆ ಸಿಕ್ಕಿದಾಗ ಬಿಡಿಸಿ ಆ ಯುದ್ಧದಲ್ಲಿ ಬಲಿರ ಮಹಾರಾಜ ಸತ್ತು ಹೋದರೆ ಪ್ರಾಣ ಕೊಟ್ಟವರು ಶುಕ್ರಾಚಾರ್ಯರು. ಪ್ರಾಣ ಕೊಟ್ಟ ಗುರುಗಳಿಗೆ ಪ್ರಾಣ ಕೊಟ್ಟ ಬಲಿ ಮಹಾರಾಜ ಸ್ವರ್ಗ ಸಿಗುವಂತೆ ಮಾಡಿದರು. ಅದಿತಿ ದೇವಿ ಪಯೋವ್ರತವನ್ನು ಮಾಡಿದರೆ ವಾಮನನಾಗಿ ಬಂದು ಬಲಿಯನ್ನು ಬೇಡಿ ಮೂರು ಪಾದವನ್ನು ಬೇಡಿ ಎರಡಕ್ಕೆ ಅಳೆದು ಒಂದಕ್ಕೆ ತಲೆ ಮೇಲೆ ಕಾಲಿಟ್ಟು ತುಳಿದು ಸುತರ ಲೋಕಾಧಿಪತ್ಯವನ್ನು ಕೊಟ್ಟ ವಾಮನನೇ ಮೀನಾಗಿ ಬಂದು ಅನುಗ್ರಹ ಮಾಡಿದ ಸತ್ಯರಥ ರಾಜನಿಗೆ. ಸಮುದ್ರದಲ್ಲಿ ಪ್ರಳಯ ಕಾಲದಲ್ಲಿ ಅದ್ಭುತವಾದ ತತ್ವಜ್ಞಾನವನ್ನು ಉಪದೇಶ ಕೊಟ್ಟ ಆ ಸ್ವಾಮಿಯೇ ಸೂರ್ಯ ಚಂದ್ರ ವಂಶಗಳಲ್ಲಿ ಆ ವಂಶದ ರೂಪದಲ್ಲೇ ಹರಿದು ಬಂದ ಅಂಥ ಸ್ವಾಮಿಯೇ ಯದುವಂಶದಲ್ಲಿ ತಾನೇ ನಿಂತು ಕೃಷ್ಣನಾಗಿ ಅವತಾರ ಮಾಡಿದ. ಅನೇಕ ದೈತ್ಯರನ್ನು ಕೊಂದ, ಆಟವೂ ಆಡಿದ, ಆಟದ ನೆಪದಲ್ಲಿ ದೈತ್ಯರನ್ನು ಕೊಂದ,
ತಂದೆ ತಾಯಿಗಳಿಗೆ ಸಂತೋಷ ಕೊಟ್ಟ, ಜಗತ್ತಿಗೂ ಸಂತೋಷ ಕೊಟ್ಟ, ದುಷ್ಟರ ಸಂಹಾರ ಮಾಡಿದ ಸ್ವಾಮಿ ಶ್ರೀಕೃಷ್ಣನೇ ಋಷಿಗಳ ಮೂಲಕ ತನ್ನ ವಂಶಕ್ಕೆ ಶಾಪ ಕೊಡಿಸಿದ. ಪಿಂಡಾರಕ ಕ್ಷೇತ್ರದಲ್ಲಿ ಸಾಮನಿಗೆ ಸ್ತ್ರೀವೇಷ ಹಾಕಿ ಯಾವ ಮಗು ಹುಟ್ಟುತ್ತೆ ಅಂದರೆ ಮುಸಲ ಹುಟ್ಟುತ್ತೆ ಅಂತ ಋಷಿಗಳ ಮೂಲಕ ಶಾಪ ಇವನೇ ಕೊಡಿಸಿತ್ತು. ಋಷಿಗಳು ನೋಡಿ ಶಾಪ ಕೊಡಲಿಕ್ಕೆ ಬಂದರಂತೆ. ಅಲ್ರಿ, ದೇವರ ವಂಶಕ್ಕೆ ಶಾಪ ಕೊಟ್ರ, ಅದೇ ದೇವರು ಹೇಳಿದ ಕೆಲಸ, ಅದೇ ದೇವರ ಪೂಜಾ ಅಂತ ಶಾಪ ಕೊಡೋದೇ ದೇವರ ಪೂಜಾ ಅಂತ ಬಂದು ಕೊಟ್ಟು ಹೋದ್ರು ಮಹಾನುಭಾವರು. ಆ ರೀತಿಯಾಗಿ ಭಗವಂತ ತನ್ನ ವಂಶವನ್ನು ನಿಲ್ಲಿಸಲಿಕ್ಕೆ ನಿಂತಾಗ ಒಂದು ಕಡೆ ಉದ್ಧವ ಭಗವಂತನ ಹತ್ರ ಬಂದ, ಇನ್ನೊಂದು ಕಡೆ ವಸುದೇವ ಭಗವಂತ ವಿಶೇಷವಾಗಿರ್ತಕ್ಕಂಥ ನಾರದರ ಹತ್ರ ಬರ್ತಾ ಇದ್ದಾನೆ. ಬಂದು ತತ್ವಜ್ಞಾನ ಕೊಡಿ ಎಂದಾಗ ನಿಮಿಚಕ್ರವರ್ತಿಗೆ ಜಯಂತಿಯರು ಕೊಟ್ಟಂಥ ಅದ್ಭುತವಾದ ತತ್ವಜ್ಞಾನದ ಉಪದೇಶ ಯಾವುದು? ಜಯಂತಿಯ ಉಪಾಖ್ಯಾನ. ಹೇಳ್ತಾರೆ, ಕಾಯೇನ ವಚ ಮನಸ ಇಂದ್ರಿಯೈರ್ವ ಬುದ್ಧ ಆತ್ಮನಾವ ಅನುಸೃತಃ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ ತತ್. ಸಮರ್ಪಯಾನಿ ಅಂತ ನಾವು ಸ್ವಲ್ಪ ಕನ್ವರ್ಟ್ ಮಾಡಿಕೊಂಡಿದ್ದು, ಸಮರ್ಪಯೇತ್ ತತ್ ಅಂತ ಶ್ಲೋಕ. ಭಗವಂತನಿಗೆ ಸರ್ವ ಕರ್ಮ ಸಮರ್ಪಣೆ ಪ್ರಧಾನವಾದ ಸಾಧನ. ಅಂದರೆ ಭಾಗವತ ಧರ್ಮಗಳನ್ನು ಕುರಿತು ವಿಸ್ತಾರವಾಗಿ 9 ಜನ ಹೇಳ್ತಾರೆ. ಅರಣ್ಯಕಾಚಾರ್ಯರು ಅದರ ಒಳಗಿನ ಸಾರ ತೆಗಿತಾರೆ. ಏನದು? ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡುವುದು ಎಷ್ಟು ಮುಖ್ಯವೋ, ಆ ಮಾಡುವ ಕಾಲಕ್ಕೆ ನೀನೇ ಸ್ವತಂತ್ರ, ನಾನು ಅಸ್ವತಂತ್ರ, ನೀನಯ್ಯ ಅನುಷ್ಠಾನ ಮಾಡಿಸ್ತಾ ಇರೋದು ಅಂತ ಕರ್ತೃತ್ವಾದಿ, ಸ್ವತಂತ್ರ ಕರ್ತೃತ್ವಾದಿ ಅಭಿಮಾನತ್ಯಾಗಪೂರ್ವಕವಾದ ಭಾಗವತ ಧರ್ಮಾನುಷ್ಠಾನವೇ ಶ್ರೇಷ್ಠ. ಇಲ್ಲದಿದ್ದರೆ ಭಾಗವತ ಧರ್ಮಾನುಷ್ಠಾನ ಮಾಡಿದರೂ ದೇವರಿಗೆ ವಿಮುಖನಾಗಿ ಬಿಡುತ್ತಾನವ ಅಂತ ಚೆನ್ನಾಗಿ ತಿಳಿಸಿಕೊಟ್ಟು ನಂತರ ಉದ್ಧವನಿಗೆ ಭಗವಂತ ತತ್ವಜ್ಞಾನದ ಉಪದೇಶ ಕೊಟ್ಟ. ಯದು ಮಹಾರಾಜ ಅವಧೂತರ ಸಂವಾದದಲ್ಲಿ ಬಂದಿರತಕ್ಕಂಥ ಕಥೆಯನ್ನು ಹೇಳ್ತಾ ಇದ್ದಾರೆ. ಅವಧೂತ ಹೇಳಿದ, 24 ಗುರುಗಳು ನನಗೆ. ಅವಾಗ ನಮಗೂ ಸಂಶಯ ಬಂತು, ಭೂಮಿ ಗುರುವೇ, ನೀರು ಗುರುವೇ, ಬೆಂಕಿ ಗುರುವೇ. ನಾವು ದಿನಾಗೂ ಬೆಂಕಿ ನೀರು ಭೂಮಿ ನೋಡ್ತಾನೆ ಇದ್ದೀವಿ, ನಮಗೇನು ಗುರು ಗುರು ಅಂತ ಯೋಚಿಸೋರ್ದು ಏನು ಬರ್ತಾನೆ ಇಲ್ಲ. ಅದಕ್ಕಂದ್ರು ಅವರಿಗೆ ಯಾಕೆ ಗುರು ಆದರು, ನನಗ್ಯಾಕೆ ಆಗಿಲ್ಲ. ಅದಕ್ಕೆ ಅರಣ್ಯಕಾಚಾರ ಅಂತಾರೆ, ಹುಚ್ಚ ಬರೇ ನೀರು ಮಣ್ಣು ಗಾಳಿ ಇದೇ ಗುರು ಅಂತ ತಿಳ್ಕೋಬೇಡ ಅದಕ್ಕೆ ಹೇಳಿದರು. ಅವುಗಳನ್ನು ನೋಡಿದಾಗ ಈ ಅವಧೂತನಿಗೆ ಮನಸ್ಸಿನಲ್ಲಿ ಅಲ್ಲಲ್ಲಿ ಗುಣಗಳೆಲ್ಲ ಗ್ರಹಣ ಆಯಿತಲ್ಲ, ಗ್ರಹಣ ಆಗುವಂತೆ ಮಾಡಿದ ಗುರು ಯಾರು? ಒಳಗಿರುವ ಬಿಂಬಮೂರ್ತಿ ಅವನೇ. ಅವಧೂತನಿಗೆ ಅಲ್ಲಲ್ಲಿ ನೋಡಿ ಈ ಗುಣ ಇದೆ, ಈ ಗುಣ ಇದೆ ಅಂತ ಪಾಠ ಹೇಳಿದ ಗುರು. ಮತ್ತು 24 ಗುರುಗಳು ಅಂದರಲ್ಲ, ಅಂದರೆ ಆಯಾ ಸ್ಥಳದಲ್ಲಿ ಆಯಾ ಗುಣವನ್ನು ಪ್ರಕಟ ಮಾಡುವ ಭಗವಂತನ 24 ರೂಪಗಳೇ ಗುರುಗಳಾಯಿತು. ಬಿಂಬಮೂರ್ತಿಯೇ ಪ್ರಧಾನ ಗುರು, 24 ರೂಪಾತ್ಮಕನಾದ ಬಿಂಬಮೂರ್ತಿಯೇ ಗುರು ಅಂತ ಹೇಳಿದ ಪಾಠವಿಲ್ಲಿ, ಭೂಮಿಯೇ ನನ್ನ ಗುರು ಅಂತ ಹೇಳಿದ ಪಾಠವಿಲ್ಲಿ, ಅಜಗಜಾಂತರ ವ್ಯತ್ಯಾಸ ಆಗಿಬಿಡುತ್ತೆ. ಈ ರೀತಿಯಾಗಿ ಅವಧೂತ ಉಪಾಖ್ಯಾನವನ್ನು ಹೇಳಿ ನಂತರ ದುಡ್ಡಿಗಾಗಿ ಎಲ್ಲವನ್ನ ಮಾಡಿ ಭಿಕ್ಷುಗೀತ ಅದನ್ನೇ ಜಗನ್ನಾಥದಾಸರು ಇಲ್ಲಿ ಕೂತಿರ್ತಕ್ಕಂಥ ಮಹಾನುಭಾವರು ಋಷಿಗಳ ತೀರ್ಥರು ಅವರೇ ಜಗನ್ನಾಥದಾಸರೇ ಬಂದಿದ್ದಾರೆ ಅಂತ ಹಿರಿಯರ ನುಡಿ. ಜ್ಞಾನಿಗಳು ಬಂದಿದ್ದಾರೆ, ದೊಡ್ಡವರೆಲ್ಲ ನುಡಿದಿದ್ದಾರೆ, ಒಬ್ಬರಿಬ್ಬರಲ್ಲ ದೊಡ್ಡವರೆಲ್ಲರೂ ನುಡಿದಿದ್ದಾರೆ. ಜಗನ್ನಾಥದಾಸರೇ ಅಲ್ಲಿ ಬಂದಿದ್ದಾರೆ ಮಹಾನುಭಾವರು ಅಂತ. ಇನ್ನು ಇವರ ಕುರಿತು ನುಡಿದಿದ್ದಾರೆ, ಪಕ್ಕದಲ್ಲಿ ಕೂತ ಧೀರೇಂದ್ರ ತೀರ್ಥರು ಕುರಿತು ಅದರ ದಾಸವರಿಗೆ ಅನೇಕ ಜ್ಞಾನಿಗಳು ಹೇಳಿದ್ದಾರೆ, ಗೋಪಾಲದಾಸರೇ ಅಲ್ಲಿ ವಿಶೇಷವಾಗಿ ಬಂದಿದ್ದಾರೆ ಅಂತ. ಗುರು ಶಿಷ್ಯರು ಒಟ್ಟಿಗೆ ಕೂತಿದ್ದಾರೆ ಎಂಬ ಮಾತು ಅನೇಕ ಜನ ಜ್ಞಾನಿಗಳು ಹೇಳಿದ್ದಾರೆ. ಸರಿ, ಅವರಿಗೆ ಪ್ರೀತಿಯಾಗೋದು ಅವರ ಹಾಡು ಹೇಳಿದರೆ ಯಾವುದು? ಸಿರಿರಮಣ ತವ ಚರಣ ದೊರಕುವುದು ಯಾಂಗಿನ್ನು ಪರಮಪ ಕೃಷ್ಣನಾನು. ಯಾವುದು? ಭಿಕ್ಷುಗೀತೆಯ ತರ್ಜುಮೆ. ಜಗನ್ನಾಥಾಸರು ಪಾಪ ಮಾಡಿದ್ದಲ್ಲ, ಭಿಕ್ಷುಗೀತ, ಭಿಕ್ಷು ನಾನಾ ಪಾಪ ಮಾಡಿದ್ದ. ವಿತ್ತವಿದ್ದವರ ಬೆನ್ನತ್ತಿ ದೂತರ ಕಳುಹಿ ಕುತ್ತಿಗೆ ಏನಾ ಪೊಯಿಸಿದೆ. ಎಲ್ಲಿತ್ತು ಭಿಕ್ಷುಗೀತೆ? ಎಲ್ಲಿ ಬಂದಿದ್ದು? ಮಾಡಬಾರದ ಕೆಲಸಗಳೆಲ್ಲ ಮಾಡಿದ್ದೆ, ನಾನು ಹೇಗೆ ಉದ್ಧಾರ ಆಗ್ತೇನೆ ಅಂತ. ಮತ್ತು ಉದ್ಧಾರ ಆಗಿ ಯೋಗಿಯಾಗಿ ಬಂದವರನ್ನ ಎಲ್ಲರೂ ಸೇರಿಕೊಂಡು ಬಡದರು,
ಹೊಡೆದರು, ಮಲಮೂತ್ರ ವಿಸರ್ಜನೆ ಮಾಡಿದರು, ಸ್ವಾಮಿ ನಿನ್ನ ಸಂಕಲ್ಪ ಅಂತ ಗಾನ ಮಾಡಿದರೆ ಅವನ ಬಾಯಿಯಿಂದ ಬಂದ ಗಾನ ದೇವರು ಹೇಳಬೇಕಾದರೆ ಆ ಯೋಗ್ಯತೆ ಎಂಥದ್ದಿರಬೇಕು ಅವನ ಗಾನವನ್ನು ಹೇಳಿ. ತದನಂತರ ಇಲಾದೇವಿಯ ಮಗ ಐಲ, ಯಾರು ಕುರೂರವ, ಕುರೂರವ ಹೇಳಿದ ಹಾಡು ಐಲ ಗೀತ. ಶರೀರಕ್ಕಾಗಿ ಒದ್ದಾಡಬೇಡ, ಹಳಾಗ್ತೀಯ ಅಂತ ಹೇಳಿದ್ದೇ ಐಲ ಗೀತ. ಸ್ವಾಮಿಯನ್ನು ನಂಬೋಣ. ಅಲ್ರಿ, ಇಷ್ಟು ಹಾಡು ಕೇಳ್ತೀವಿ ಮತ್ತು ಬುದ್ಧಿ ಕೆಡುತ್ತಲ್ಲ ಅಂದರೆ ನಾವೇ ಉದ್ಧಾರ ಆಗ್ತೀವಿ ಅಂತಲ್ಲ, ಬುದ್ಧಿಯನ್ನು ಸರಿ ಮಾಡುವ ಭಗವಂತನ ಪಾದವನ್ನು ಹಿಡಿದರೆ ಐಲ ಗೀತ ಅನುಷ್ಠಾನಕ್ಕೆ ಬರುವಂತೆ ಆಗುತ್ತೆ ಅಂತ ಹೇಳಿದಾಗ ಎಲ್ಲ ದೇವತೆಗಳು ಬಂದು ರುದ್ರಾದಿ ದೇವತೆಗಳು, ಸ್ವಾಮಿ ನೀನಿದ್ದದ್ದು ಸಾಕು, ಯಾಕೆ ವೈಕುಂಠಕ್ಕೆ ಬರಬೇಕು ಅಂತ ಹೇಳಿದಾಗ ಭಗವಂತ ಪರಂಧಾಮಕ್ಕೆ ಹೊರಟ. ತದನಂತರ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಅಯ್ಯ ಹೇಳಬೇಕಾಗಿದ್ದು ಹೇಳಿದೆ, ಇನ್ನೇನು ಬೇಕು? ಇಲ್ಲ ಸ್ವಾಮಿ, ನೀವು ಹೇಳುವ ಕಾಲಕ್ಕೆ ಅನುಷ್ಠಾನ ಕಿಟ್ಟಾಯಿತಲ್ಲ, ಇನ್ಸ್ಟ್ಯಾಂಟ್ ಅವಾಗ ಅನುಷ್ಠಾನ ಕಿಟ್ಟಾಯಿತು, ನೀವು ಅಪ್ಪಣೆ ಕೊಟ್ಟರೆ ಪ್ರಾಣ ಬಿಡ್ತೇನೆ. ತಥಾಸ್ತು ಅಂದರು. ಯೋಗಾಗ್ನಿಯಲ್ಲಿ ಯೋಗ ಧ್ಯಾನದಲ್ಲಿ ತನ್ನ ವಿಶೇಷವಾಗಿ ಪ್ರಾಣತ್ಯಾಗ ಮಾಡೋದು, ತಕ್ಷಣ ಬಂದು ಕಚ್ಚೋದು ಒಂದೇ ಕ್ಷಣ ಆಯಿತು. ಅಂದರೆ ಅವರು ಬಿಟ್ಟ ಶರೀರವನ್ನೇ ದಹನ ಮಾಡಿದ್ದಾಯಿತು ತಕ್ಷಣ. ಅದ್ಭುತವಾದ ಭಾಗವತ ಕೇಳಿದರೆ ಸದ್ಗತಿಯಾಗುತ್ತೆ ಎಂಬುದಕ್ಕೆ ಪ್ರತ್ಯಕ್ಷ ನಿದರ್ಶನ. ದೇವದೂತಗಳು ಒಡಗ್ತಾ ಇವೆ, ಪುಷ್ಪವೃಷ್ಟಿ ಆಗ್ತಾ ಇದೆ. ಅದ್ಭುತವಾದ ಭಾಗವತವನ್ನು ಹೇಳಲು ಅಲ್ಲಿ ಮತ್ತು ಪ್ರಶ್ನೆ ಬಂತು. ನಮ್ಮ ವಂಶದವರೇ ಆಗಿರತಕ್ಕಂತಹ ಮಾರ್ಕಂಡೇಯರ ಕುರಿತು ಹೇಳಿ ಅಂದಾಗ, ದೇವರ ಕುರಿತು, ನರನಾರಾಯಣರ ಕುರಿತು ತಪಸ್ಸನ್ನು ಮಾಡಿ ದರ್ಶನ ಕೊಟ್ಟಾಗ, ದರ್ಶನ ಕೊಟ್ಟಾಗ ಏನು ಬೇಕಯ್ಯ ಅಂದರೆ ನಿನ್ನ ನೋಡಿದ್ದೇ ಸಾಕು, ಯಾಕೆ ಏನು ಬಯಕೆಗಳಿಲ್ವ, ನಿನ್ನ ನಾಮ ಜಪ ಮಾಡಿದ್ದಕ್ಕೆ ಹೀಗಾಗೋಗ್ಬಿಟ್ಟಿದ್ದೀನಯ್ಯ, ನಿನ್ನ ನಾರಾಯಣ ನಾರಾಯಣ ಅಂದು ಮನಸ್ಸಿನಲ್ಲಿ ಬಯಕೆಗಳೆಲ್ಲ ಸುಟ್ಟೋಗಿವೆ, ತಪ್ತ ಲೋಹತ್ತ ವಾರವತ್ತು ಅಂತ ಕಾದ ಹಂಚಿನ ಮೇಲೆ ನೀರು ಹಾಕಿದಂತೆ ಎಲ್ಲ ಕಾಮನೆಗಳು ಹೋಗಿವೆ. ಕೇಳಬೇಕು ಅಂದ್ರೂ ಏನಿಲ್ಲ ಸ್ವಾಮಿ ನೀವು, ಆದರೆ ದೊಡ್ಡವ ಕೇಳಿದ್ದೀಯಲ್ಲ ಅದಕ್ಕೊಂದು ಬಯಕೆ ಇದೆ. ಏನು? ಪ್ರಳಯ ಕಾಲದಲ್ಲಿ ನೀನು ಹೇಗಿದ್ದೀವೋ ನೋಡಬೇಕು. ಅದರಲ್ಲಿತ್ತು, ಇನ್ನ ಪ್ರಳಯ ಬರಲಿಲ್ಲ, ಅಷ್ಟರೊಳಗೆ ಪ್ರಳಯ ತರಿಸು ನೋಡೋಣ, ನಿನ್ನ ಶಕ್ತಿ ನಾನು ಕಣ್ಣನ್ನು ನೋಡಬೇಕು. ಪ್ರಳಯ ಬಾರದೇನೆ ಒರೆಸಿದ, ಅವ್ರಿಗೊಬ್ಬರಿಗೆ ಪ್ರಳಯ ತರಿಸಿದ, ಜಿಮ್ಮಿಕ್ಕಲ್ಲ ನಿಜವಾದ ಪ್ರಳಯವೇ. ಆ ಪ್ರಳಯ ಜಲಧಿಯಲ್ಲಿ ನೀರಿನಲ್ಲಿ ಈಜಾಡ್ತಾ ಇರುವ, ಕತ್ತಲಲ್ಲಿ ಈಜಾಡ್ತಾ ಇರುವಂತಹ ಇವರಿಗೆ ದೂರದಲ್ಲಿ ಆನದೆಯ ಮೇಲೆ ದೊಡ್ಡದಾದ ಚಿಕ್ಕ ಮಗು ಮಲಗಿತ್ತು. ಹತ್ತಿರ ಹೋದರೆ, ಅದರ ಉಸಿರಾಡದಿಂದ ಒಳಗೆ ಹೋದರೆ ಎಲ್ಲ ಜಗತ್ತು ನೋಡಿ, ಹೊರಗೆ ಬಂದಾಗ ಮತ್ತೆ ನೋಡ್ಲಿಕ್ಕೆ ಹೋದರೆ ಆಶ್ರಮದಲ್ಲಿದ್ದಾರೆ. ಆನಂದಪಟ್ಟಂಥ ಅವರು ತಪಸ್ಸು ಮಾಡುವಾಗ ರುದ್ರದೇವರು ಪಾರ್ವತಿ ದೇವಿ ಬಂದರು ಹೊರಕೊಳ್ಳಿಕ್ಕೆ. ರುದ್ರದೇವರು ಹೇಳಿದರು, ಅವನು ಕೇಳಲ್ಲಮ್ಮ ವರ, ಯಾಕೆ ಪ್ರಯತ್ನ ಮಾಡ್ತೀಯ, ಮಗು ಕೊಡೋಣ ಅಂತ ಬಂದರು. ನೋಡೋ ಹಂತದಲ್ಲಿಲ್ಲ, ನಾಸಾರಂಧದಿಂದ ಹೃದಯಕ್ಕೆ ರುದ್ರದೇವರು ನಿಂತರು. ಹೋಗಿ ಇವರೇ ಬಂದರು ಅಂತ ಕಣ್ಣು ತೆಗೆದರು. ಹೇಗಿದ್ದಾರೆ? ಅರ್ಘ್ಯಪಾದ್ಯ ಕೊಟ್ಟು ಬಂದಕ್ಕ ಕೆಲಸವೇನು? ಅವಾಗಂದರು, ನಿನ್ನ ತಾಯಿಗೆ ವರ ಕೊಡಬೇಕಂತೆ. ಅಯ್ಯೋ, ದೇವರ ನಾಮಸ್ಮರಣೆ ಮಾಡಿ ಮಾಡಿ ಯಾವ ಬಯಕೆ ಇಲ್ಲಮ್ಮ, ಏನು ಕೇಳಲಿ ನಿನ್ನ, ಏನು ಮನಸ್ಸಿಗೆ ಬರ್ತಾ ಇಲ್ಲ. ಪುರಾಣ ಪ್ರವರ್ತಕನಾಗು, ವಿಶೇಷವಾದ ಚಿರಂಜೀವಿಯಾಗು, ಕಲ್ಪಾಂತ ಆಯುಷ್ಯ ಬರಲಿ, ನಂತರ ಭಗವಂತನ ಅನುಗ್ರಹ ಆಗಲಿ, ನಿನ್ನನ್ನು ನೆನೆದವರಿಗೆ ಆಯುಷ್ಯ ಬೆಳೆಯಲಿ ಅಂತ ವರ ಕೊಟ್ಟು ಅಂತರ್ಧಾನ ಆದರು. ಅಂಥ ರೀತಿಯಲ್ಲಿ ಭಗವಂತನ ಚಿಂತನೆಯನ್ನು ಹೇಳಿಕೊಡುತ್ತಾ, ಅದರಲ್ಲೂ ಕೂಡ ದ್ವಾದಶ ಸ್ಕಂಧ ಏನು ಬರುತ್ತಲ್ಲ, ಆ ದ್ವಾದಶ ಸ್ಕಂಧ ಮಿಕ್ಕ ಎಲ್ಲ ಸ್ಕಂಧಕ್ಕಿಂತ ಅಪರೂಪದ ಮುದ್ದೆ. ಯಾಕೆ? ಭಗವಂತನ ವ್ಯೂಹ ರೂಪಗಳ ಪರಿಚಯವೆಲ್ಲ ಅದರಲ್ಲೇ ಹೇಳ್ತಾರೆ. ಭಗವಂತನ ಆಭರಣ ಆಯುಧ ಎಲ್ಲ ಅವನದ್ದೇ ರೂಪಗಳದ್ದು ಅಂತ ಪರಿಚಯ ಮಾಡಿಕೊಟ್ಟದ್ದು ಷೋಡಶಿಯಲ್ಲಿ. ಅದು ಎಲ್ಲಿದೆ ಅಂತ ನೋಡಿದವು, ನೋಡಿದರೆ ಭಾಗವತದಲ್ಲೇ ಓದಿದೆ. ಭಾಗವತದಲ್ಲಿ ಭಗವಂತನ ಆಭರಣಾದಿಗಳ ವಿಸ್ತಾರ, ಆ ಒಳಗೆ ಭಗವಂತನೇ ಹೇಗೆ ನಿಂತಿದ್ದಾನೆ, ಅವನ ಕಿರೀಟ ಅವನೇ, ಅವನ ಆಯುಧ ಅವನೇ, ಅವನ ಆಭರಣ ಅವನೇ, ಅವನ ವಸ್ತ್ರ ಅವನೇ, ಈ ರೀತಿಯಾದ ವಿಸ್ತಾರವನ್ನು ತಿಳಿಸಿಕೊಟ್ಟಂಥ ಆ ಕಥೆಯನ್ನು ಪೂರ್ಣಗೊಳಿಸ್ತಾರೆ. ಉಪಚಿತ ನವಶಕ್ತಿಭಿ, ತನ್ನದೇ ಆದ ಒಂಬತ್ತು ಶಕ್ತಿಗಳಿಂದ ಸ್ಥಿರ ಜಂಗಮ ಪಾಲನಾಗ, ಜಡಚೇತನನ್ನು ಪಾಲನೆ ಮಾಡಲಿಕ್ಕೆ ಹೇ ಸ್ವಾಮಿ ನೀನು ಬಂದಿದ್ದೀಯ ಅಂಥ ಹೇಳ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ಭಗವಂತ ನಿನಗೆ ನಮಸ್ಕಾರ. ಯಾರು ಅಂತ ಹೇಳ್ತಾರೆ? ಸನಾತನಾಯ ನಮಃ ಸನಾತ, ಶುಭ ವೃಷಭಾಯ ನಮಃ ಸನಾತನಾಯ. ಸುರಋಷಭ ಅಂದರೆ ಸುರರೊಳಗೆ ಒಬ್ಬ, ಅವರೊಳಗೆ ಋಷಭ ಅಂತಲ್ಲ, ಸುರರಿಂದ ವಿಲಕ್ಷಣ ಅತಯೇವ ಋಷಭ ಅಂತ ಹೇಳಿ ಸನಾತನಾಯ ಅಂದರು. ಏನರ್ಥ ಅಂದರು? ನಾನೇನ ಸಹ ವರ್ತತೆ ಇತಿ ಸನಾತನ, ಸನಾತನ ಏವ ಸನಾತನ ಅಂದರು. ನಾದದಿಂದ ಕುಡಿಕೊಂಡು ಬರ್ತಾ ಇರ್ತಾನೆ, ವೇದ ನಾದದಿಂದನೇ ಬರ್ತಾ ಇರ್ತಾನೆ, ಅವನೇ ಸನಾತನ. ಅಂದರೆ ನಮ್ಮ ಹೃದಯದಲ್ಲಿ ಇರುವ ಬಿಂಬಮೂರ್ತಿ ಅಂತ ಹೇಳಿದಲ್ಲಿಗೆ ಜಕಾರದಿಂದ ಶುರು ಮಾಡಿದರು, ಯಕಾರಕ್ಕೆ ಕೊನೆಗೊಳಿಸಿ ಸನಾತನ ಯ ಅಂತ. ಅದಕ್ಕೆ ಎರಡು ಅಕ್ಷರ ಸೇರಿಸಿದರೆ ಜಯ. ಈ ಗ್ರಂಥ ಪ್ರತಿಪಾದ್ಯ ಭಗವದ್ ರೂಪದ ಹೆಸರು ಜಯ, ಈ ಗ್ರಂಥದ ಹೆಸರು ಜಯ. ಇದನ್ನು ಹೇಳಿಸಿದವರಿಗೆ ಆಗೋದು ಜಯ, ಹೇಳಿದವರಿಗಾಗೋದು ಕೇಳಿದವರಿಗಾಗೋದು ಜಯ. ಅದಕ್ಕಂದ್ರು ನಮಗೆ ಭಾಗವತ ಸ್ವಲ್ಪ ದಿನಾಗಲೂ ಪೂರ್ಣ ಹೇಳಬೇಕು ಅಂತಿದೆ, ಆಗಲ್ಲ. ಒಂದು ಶ್ಲೋಕ ಏನೋ ಹೇಳ್ಕೊಂಡು ಹೋಗ್ಬೋದು, ಆದರೆ ಪೂರ್ಣ ಹೇಳಲಿಕ್ಕೆ ಶಾರ್ಟ್ಕಟ್ ಯಾವುದಾದಿದೆಯಾ? ಜಯಾನ್ನಿ, ಇಡೀ ಭಾಗವತ ಹೇಳಿದ ಫಲ ಬರುತ್ತೆ, ಆದರೆ ಚೂರಾದರೂ ಹೇಳಿರಬೇಕು. ಚೂರು ಹೇಳಿ ಕೊನೆಗೆ ಜಯ ಅಂತಾರೆ, ಜಯವೇ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದರು. ಇಂಥ ಭಾಗವತದ ರಹಸ್ಯಗಳು ವಿಶೇಷವಾಗಿ ಉಪನಿಷತ್ತಿನಲ್ಲಿ ಬಂದಿರತಕ್ಕಂಥ 14 ಪ್ರಕರಣ, ಚತುರ್ದಶಿ ಅಂತ ಗ್ರಂಥ. ಅದರರ್ಥ ನಮಗೆ ದ್ವಾದಶಿ ಗೊತ್ತು, ತ್ರಯೋದಶಿ ಗೊತ್ತು, ಚತುರ್ದಶಿ ಗೊತ್ತು. ಯಾವುದು? ತ್ರಯೋದಶಿ ಆದ ಮೇಲೆ ಬರುವ ಚತುರ್ದಶಿ ಗೊತ್ತು, ಗ್ರಂಥ ಹೊಂದಿದೆ ಅಂತ ಗೊತ್ತಿಲ್ಲ. ಚತುರ್ದಶ ಪ್ರಕರಣಗಳು, 14 ಪ್ರಕರಣಗಳು ಯಾವ ಗ್ರಂಥದಲ್ಲಿ ಬಂತೋ ಆ ಗ್ರಂಥದ ಹೆಸರೇ ಚತುರ್ದಶಿ. ಏನಿದೆ ಇದರಲ್ಲಿ? ಅದಕ್ಕೆ ಹೇಳಿದರು, ಇಲ್ಲಿ ಹೇಳತಕ್ಕಂಥ ಉಪಾಸನೆಗಳಿಗೆ ಏನು ಫಲ ಅಂದರೆ ಅಪರೋಕ್ಷ ಜ್ಞಾನವೇ ಫಲ. ಅಲ್ಲ, ವೇದದಲ್ಲಿ ಹೇಳಿದ ಪ್ರತಿಯೊಂದಕ್ಕದೇ ಫಲ ಅಲ್ಲ, ಶೀಘ್ರವಾಗಿ ಅಂತ ಹೇಳುತ್ತಾರೆ. ಇನ್ನ ಏನು? ಮಹಾಪಾತಕಿಗಳ ಸಹವಾಸ, ತತ್ ಸಹವಾಸ ಜನಿತ ಪಾಪ ಲೇಪಾಭಾವ, ನಾನಾ ಪಾಪಗಳಿಂದ ದೂರ ಆಗಿ ಉದ್ಧಾರ ಆಗ್ತೇವೆ ಅಂತ ವಿಶೇಷವಾಗಿ ಹೇಳಿದರು. ಈ 7 ದಿನಗಳ ಕಾಲ 7 ಪ್ರಕರಣ ಚಿಂತನೆ ಮಾಡಿದ್ದಾರೆ. 7 ಪ್ರಕರಣ ಚಿಂತನೆ ಮಾಡುವಾಗ ನನ್ನ ದೃಷ್ಟಿ ಪ್ರಕರಣ ಹೇಳಿ ಮುಗಿಸುವುದರಲ್ಲಿ ಇದ್ದಿಲ್ಲ. ಪ್ರಕರಣ ನನ್ನ ಪಾಡಿಗೆ ನಾನು ಹೇಳಿಕೊಂಡು ಹೋಗುವುದರಲ್ಲಿ ನನ್ನ ದೃಷ್ಟಿ ಇದ್ದಿಲ್ಲ. ಇಲ್ಲಿ ಸೇರಿರುವಂಥವರಿಗೆ ಆದಷ್ಟು ಮನವರಿಕೆ ಆಗಿ ಅವರು ಮಾರನೇ ದಿನ ಚಿಂತನೆ ಮಾಡಲಿಕ್ಕೆ ಅನುಕೂಲ ಆಗಬೇಕು ಅಂತ ಅವರ ಬಾಯಿಂದಲೇ ಹೇಳಿಸಿದ್ದಾಯಿತು. ಹೌದಾ? ನೀವೆಲ್ಲ ಹೇಳಿದ್ದೀರಾ, ಹೇಳೋ ಕಾಲಕ್ಕೇನೆ ಉತ್ತರ ಕೊಟ್ಟು ಕೊಟ್ಟು ಚಿಂತನೆ ಮಾಡಿ ಮಾಡಿ ಡ್ರೈ ಸಬ್ಜೆಕ್ಟು ನಿಮ್ಮ ಮಾತಿನ ಪ್ರಕಾರ. ಯಾವುದು? ಚತುರ್ದಶಿ. ಅದರಲ್ಲಿ ಬಹಳ ಸಿಹಿಯಾದ ಸಬ್ಜೆಕ್ಟು ಅಂತ ಅನಿಸುತ್ತ, ಚೆನ್ನಾಗಿತ್ತಲ್ಲ. ಆ ರೀತಿಯಲ್ಲಿ ದೊಡ್ಡವರು ಒಳಗೆ ಕೂತಂಥ ಮಹಾನುಭಾವರು ನಡೆಸಿದ್ದಾರೆ. 7 ಪ್ರಕರಣ ಆಗಿದೆ, 7 ಪ್ರಕರಣ ಅಲ್ಲ, ಇನ್ನೂ ಸ್ವಲ್ಪ ಉಳಿದಿದೆ. ಯಾವುದು? 7ನೆಯ ಪ್ರಕರಣ ಅಂದರೆ ಭೋಜನ ಪ್ರಕರಣ. ಒಳಗಿರತಕ್ಕಂಥ ಯಾವುದು? ವೈಶ್ವಾನರಾಜ್ಞಿಯ ಅಂಗಾಂಗಗಳ ಚಿಂತನೆ ಮಾಡಬೇಕು ಅಂತ ಹೇಳಿದ ಮೇಲೆ ಇನ್ನು ಚೂರು ಉಳಿದಿದೆ. ಏನದು ಅಂದರೆ ಉದರದಲ್ಲಿರತಕ್ಕಂಥ ಆ ವೈಶ್ವಾನರಾಜ್ಞಿಯ ಸುತ್ತು ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಊರ್ಧ್ವ ಅಂತ ದ್ವಾರಗಳು, ಸುತ್ತು ದ್ವಾರಗಳಿವೆ. ಆ ದ್ವಾರಗಳಲ್ಲಿ ದ್ವಾರಗಳು ಹೇಗಿವೆ? ಒಂದೊಂದೇ ಅಲ್ಲ, ಪ್ರಕಾರ ಪ್ರಕಾರ ಪ್ರಕಾರ, 3 ಪ್ರಾಕಾರ. 3 ಪ್ರಾಕಾರಗಳಿಗೂ 3 ದ್ವಾರಗಳ ಪ್ರಕಾರ ಎಷ್ಟು? 4 ಕಡೆ ಅಂದರೆ 12 ದ್ವಾರಗಳು. ಶ್ರೀರಂಗಕ್ಕೆ ಹೋಗಿದ್ದೀರಾ? ಶ್ರೀರಂಗದಲ್ಲಿ ಪ್ರಾಕಾರಗಳು ಪ್ರಾಕಾರಗಳು, ಒಂದೊಂದು ಪ್ರಾಕಾರಕ್ಕೂ 4 ದ್ವಾರ. ಆ ಥರ ನಮ್ಮ ಸುತ್ತು ದೇವರ ಸುತ್ತು ದ್ವಾರಗಳಿವೆ. ಆ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಊರ್ಧ್ವ ಅಂತ ಅಲ್ಲಿ ಯಾರ್ಯಾರು ನಿಂತಿದ್ದಾರೆ? ಪೂರ್ವ ದಿಕ್ಕಿಗೆ ಪ್ರಾಣ, ಪಶ್ಚಿಮ ದಿಕ್ಕಿಗೆ ಅಪಾನ, ದಕ್ಷಿಣ ದಿಕ್ಕಿಗೆ ವ್ಯಾನ, ಊರ್ಧ್ವ ದಿಕ್ಕಿಗೆ ಉದಾನ, ಉತ್ತರ ದಿಕ್ಕಿಗೆ ಸಮಾನ ಪ್ರಾಣರು ನಿಂತಿದ್ದಾರೆ. ಅದಕ್ಕೆ ಹೇಳ್ತಾರೆ, ಪ್ರಾಣವಾಯು ಅಭಿಮಾನಿಯಾಗಿರತಕ್ಕಂಥ ಸೂರ್ಯ, ಚಕ್ಷುರಭಿಮಾನಿಯಾದ ಸೂರ್ಯ, ಮಂಡಲಾಭಿಮಾನಿಯಾದ ಸೂರ್ಯ ಅಂತ 3 ರೂಪದಿಂದ ಸೂರ್ಯ, ಅಲ್ಲಿ ವಿಶೇಷವಾಗಿ ದ್ಯುನಾಮಕಳಾದ ಭಾರತಿ, ಅನಿರುದ್ಧ ನಾಮಕ ಭಗವಂತ, ವೈಶ್ವಾನರಾಜ್ಞಿ ನಿಂತಿದ್ದಾನೆ ಅಂತ. ಈ ರೀತಿಯಲ್ಲಿ ಭಗವಂತ ನಾಲ್ಕು ದ್ವಾರಗಳಲ್ಲಿ ನಾಲ್ಕು ರೀತಿಯಾದ ದೇವತೆಗಳೊಳಗೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಮಧ್ಯದಲ್ಲಿ ನಾರಾಯಣ ಎಂಬ ರೂಪಗಳಿಂದ ಶೋಭಿಸುತ್ತಾ ಯಾರು ಯಾರು ಪ್ರಾಣಾಹುತಿಗಳನ್ನು ನೆನೆದು ತಗೊಳ್ಳುತ್ತಾರೋ ಆಯಾ ದ್ವಾರದಲ್ಲಿದ್ದವರು ಆಯಾ ಆಹುತಿಗಳನ್ನು ಭಗವಂತನಿಗೆ ಕೊಟ್ಟು ಅವರೆಲ್ಲರೂ ಪ್ರೀತರಾಗ್ತಾರೆ. ನಾವು ಕೊಟ್ಟ ಐದು ಪ್ರಾಣಾಹುತಿಗಳಿಂದ 14 ಲೋಕದಲ್ಲಿರುವ ಸಕಲ ಸಜ್ಜನರ ಪ್ರೀತಿಯಾಗುತ್ತೆ ಅಂತ ಹೇಳಿಬಿಡುತ್ತಾರೆ. ಅಂಥ ಭೋಜನ ಪ್ರಕರಣ. ನಂತರ ಯಾವ್ಯಾವ ಪ್ರಕರಣ ಆಯಿತು? ಜೀವಹೋಮ ಪ್ರಕರಣ, ವಾಯುದೇವರ ಮಹಿಮೆಯನ್ನು ಹೇಳತಕ್ಕಂಥ ಶುದ್ಧ ಯಜ್ಞ ಪ್ರಕರಣ, ಬ್ರಹ್ಮಯಜ್ಞ ಪ್ರಕರಣ, ಜೀವ ಪ್ರಯಾಣ ಮಾರ್ಗ ಪ್ರಕರಣ, ಭಿಕ್ಷಾಟನ ಪ್ರಕರಣ, ಪಾಪ ಅಲೇಪ ಪ್ರಕರಣ ಅಂತ ಇಷ್ಟು ಪ್ರಕರಣಗಳು. ಭೋಜನ ಪ್ರಕರಣ ಆಯಿತು. ಇನ್ನ 7 ಪ್ರಕರಣ ಉಳಿದಿದೆ. ಯಾಕೆ ಹೇಳಿಲ್ಲ? ಅಲ್ಲ, ಒಳಗಿದ್ದವರಿಗೆ ನಮ್ಮನ್ನು ಇವಾಗೇ ಬಿಡೋದು ಇಷ್ಟ ಇಲ್ಲ ಅಂತ ಕಾಣುತ್ತೆ. ಮತ್ತೂ ಬನ್ನಿ, ಇನ್ನೂ 7 ಪ್ರಕರಣ ಹೇಳಲಿಕ್ಕೆ. ಪರಿಸ್ಥಿತಿಯಲ್ಲಿ ಅವರ ಸ್ವಭಾವವೇ ಅಂತ ದೊಡ್ಡವರದ್ದು, ಯಾರನ್ನ ಬಿಡಲ್ಲಂತೆ. ಒಬ್ಬರು ಯಾರೋ ಪಂಡಿತರು ರಾಯರ ಹತ್ರ ಹೋದರಂತೆ. ಹೋಗಿ ಸೇವಾ ಮಾಡಿದರು. ಸೇವಾ ಮಾಡಲಿಕ್ಕೆ ಹೋದಾಗ ಸುತ್ತ ಹಾಕ್ಲಿಕ್ಕೆ ಶುರು ಮಾಡಿದರು. ರಾಯರು ಸ್ವಪ್ನದಲ್ಲಿ ಹೇಳಿದ್ರಂತೆ, ಎಲ್ಲೋ ಪಕ್ಕದವ್ರು ಸುತ್ತ ಹಾಕ್ತಿದ್ದಾರೆ, ಅವರೇನು ಓದಿಲ್ಲ, ನೀನು ಸುಧಾ ಓದ್ಕೊಂಡಿಯ, ನೀನೇನು ಸುತ್ತ ಹಾಕ್ತಾ ಇದೆಯಾ, ಸುಧಾ ಓದು, ಪಾರಾಯಣ ಮಾಡೋಣ. ಸುಧಾ ಪಾರಾಯಣ ಮಾಡ್ತಾರೆ. ಆಗ ಸುಮ್ಮನೆ ಪಾರಾಯಣ ಮಾಡೋಣಲ್ಲ, ಅರ್ಥಸಹಿತ ಪಾರಾಯಣ ಮಾಡುವ ವ್ಯಕ್ತಿ. ಅದಕ್ಕೆ ಅರ್ಥಸಹಿತ ಪಾರಾಯಣ ಮಾಡ್ತಾ ಇದ್ರೆ ಬಂದವರಿಗೆಲ್ಲ ಫಲ ಸಿಗ್ತಾ ಇದೆ. ಬಂದವರು ನಮ್ಮ ಅಂತರಾಷ್ಟ್ರ ಕೊಟ್ಟರು, ಅದು ಕೊಟ್ಟರು, ಇದು ಕೊಟ್ಟರು, ಕನಸಲ್ಲಿ ಇವ್ರಿಗೇನು ಬರ್ತಾ ಇಲ್ಲ. ಅದಕ್ಕೆ ಕೊನೆಗೆ ರಾಯರತ್ರ ಕೇಳ್ಕೊತಾರೆ, ಸ್ವಾಮಿ ನಾನು ಸುಧಾ ಪಾರಾಯಣ ಮಾಡಿದ್ರೂ ಕೊಟ್ಟಿಲ್ಲ, ನಾನು ಕೇಳಿಕೊಂಡು ಸಣ್ಣದು ನನಗೆ ಕೊಟ್ಟಿಲ್ಲ. ರಾಯರು ಏನು ಅಷ್ಟೊತ್ತಿಗೆ 2-3 ವರ್ಷ ಹೋಗ್ಬಿಟ್ಟಿತ್ತು. ಅದಕ್ಕೆ ಹೇಳಿದ್ರಂತ ರಾಯರು ಕಾಣಿಸಿ, ಇಲ್ಲ ನೀ ಸುಧಾ ಕೈಯಲ್ಲಿ ಹಿಡ್ಕೊಂಡು ನನ್ನ ಮುಂದೆ ಕೂತ ಕೂಡಲೇ ನಿನಗೆ ಬೇಕಾದ ಫಲ ನಾನಿತ್ತೋ ಕೊಡಬೇಕಂತ. ಆದರೆ ಸುಧಾ ಪಾರಾಯಣ ಮಾಡೋರು ಸಿಗೋರು ಇಲ್ಲ, ಸುಮ್ಮನೆ ಸುತ್ತಾಕೋರೇ ಸಿಗ್ತಾರೆ, ಅದಕ್ಕೆ ಸ್ವಲ್ಪ ಕಾಲ ನೀನು ಇರಲಿ ಅಂತ ಇಲ್ಲೇ ಇರಿಸಿ. ಆ ರೀತಿಯಲ್ಲಿ ಮತ್ತೂ ಸೇರೋಣ ಇನ್ನೊಂದು ಸಲ ಧೀರೇಂದ್ರ ಸ್ವಾಮಿಗಳ ಹತ್ರ. ಮತ್ತು 7 ಪ್ರಕರಣ, ಮತ್ತು ಹಿಂದಿನ 7 ಪ್ರಕರಣ ಮೆಲುಕು ಹಾಕೋಣ, ನಂತರ 7 ಪ್ರಕರಣ ಚಿಂತನೆ ಮಾಡೋಣ. ಇವೆಲ್ಲ ಹಿಡಿತಕ್ಕೆ ಬಂದ ಮೇಲೆ ಷೋಡಶಿಗೆ ಹೆಜ್ಜೆ ಹಾಕೋಣ. 16 ಪ್ರಕರಣ ಒಟ್ಟಾರೆ ನಮ್ಮ ಗುರಿ ಕೇಳಿ ಮುಗಿಸೋದರಲ್ಲಿ ಬೇಡ, ಜೀವನದಲ್ಲಿ ಅನುಷ್ಠಾನಕ್ಕೆ ಇಡೋಣ. ಚೂರಾದರೂ ಸಾಯುವಾಗ ಮುಖದಲ್ಲಿ ನಗುವಿರಲಿ, ಸ್ವಲ್ಪ ಆದರೂ ಅನುಷ್ಠಾನ ಮಾಡಿ ಪ್ರಾಣ ಬಿಡ್ತಾ ಇದ್ದೇನೆಂಬ ಸಂತೋಷ ಇರಲಿ ಎಂಬುದಕ್ಕೆ ಇಂಥ ಒಂದು ವಿಶೇಷವಾದ 2 ಗ್ರಂಥಗಳ ಪ್ರವಚನ ಕಾರ್ಯಕ್ರಮ ಅಮ್ಮನವರು ವಿಶೇಷವಾಗಿ ನಿಂತು ಮಾಡಿಸಿದ್ದಾರೆ. ಸುಯಮೇಂದ್ರಾಚಾರ್ಯರು, ವೆಂಕಟೇಶಾಚಾರ್ಯರು ಮತ್ತು ಅವರ ಕುಟುಂಬದವರೆಲ್ಲರ ಸಹಕಾರದಿಂದಾಗಿ ಈ ವಿಶೇಷ ಕಾರ್ಯಕ್ರಮ ನಡೆದಿದೆ. ಅವರಿಗೆಲ್ಲರಿಗೂ ಕೂಡ ಕೃತಜ್ಞನಾಗಿದ್ದೇನೆ. ಹಾಗೆ ರಾಯರು ಅವರಿಗೆಲ್ಲ ಜ್ಞಾನ, ಭಕ್ತಿ, ವೈರಾಗ್ಯ, ಸಾತ್ವಿಕ ಸಂಪತ್ತು ಮತ್ತು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮೊದಲೇ ದಯಪಾಲಿಸಿದ್ದಾರೆ. ಇನ್ನಷ್ಟು ವಿಶೇಷವಾಗಿ ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಹಾಗೆ ಅವರ ಮಾತಿಗೆ ಹೋಗೊಟ್ಟು ಈ ಜ್ಞಾನ ಯಜ್ಞದಲ್ಲಿ ಯಾರು ಯಾರು ಭಾಗವಹಿಸಿದ್ದೀರಾ ಅವರಿಗೆಲ್ಲರಿಗೂ ಕೂಡ ಭಗವಂತ ಜ್ಞಾನ, ಭಕ್ತಿ, ವೈರಾಗ್ಯ, ಸಾತ್ವಿಕ ಸಂಪತ್ತು, ಕೇಳಿದ್ದನ್ನು ಅನುಷ್ಠಾನಕ್ಕಿಡುವ ಸೌಭಾಗ್ಯ ನಿಮಗೂ ಬರಲಿ, ಕೊನೆಗೆ ನಮಗೂ ಬರಲಿ. ಇಂಥ ಕ್ಷೇತ್ರವನ್ನು ಬಿಡುವುದು ಬೇಡ, ದೊಡ್ಡವರ ಸನ್ನಿಧಾನ ಸಿಗಲ್ಲ. ಅದಕ್ಕೆ ಹೇಳ್ತಾರೆ, ಹರಿದಾಸರಿರುವ ಸ್ಥಳ ವರಕಾಶಿ ಮಿಗಿಲಾದ ಮೊದಲಾದ ಕುರುಕ್ಷೇತ್ರಕ್ಕಿಂತ ಅಧಿಕವೋ. ಕುರುಕ್ಷೇತ್ರ ಸಿಗುತ್ತೆ, ಫ್ಲೈಟಲ್ಲಿ ಹೋಗ್ಬೋದು, ನೈಮಿಷಾರಣ್ಯಕ್ಕೂ ಹೋಗ್ಬೋದು, ಎಲ್ಲ ಕಡೆ ಹೋಗ್ಬೋದು. ಆದರೆ ನಾವೇ ಒಂದು ವೇಳೆ ಆ ಕ್ಷೇತ್ರಾಭಿಮಾನಿಗಳನ್ನು ಕೇಳಿದರೆ, ಹುಚ್ಚ, ನೀನು ನಮ್ಮ ಹತ್ರ ಬಂದರೆ ಪ್ರಯಾಸಪಟ್ಟು ಒಬ್ಬೊಬ್ಬರೇ ಸಿಗ್ತೀವಿ, ನೈಮಿಷಾರಣ್ಯಕ್ಕೆ ಬಂದರೆ ಕುರುಕ್ಷೇತ್ರದವರು ದೂರ, ಅಲ್ಲಿರ್ತಾರೆ, ಇಲ್ಲಿ ಬಾ ಅಂತಾರೆ. ಅದಕ್ಕೆ ಅವರೆಲ್ಲ ಅಂದರು, ಎಲ್ಲರೂ ಸೇರಿ ಒಂದೇ ಕಡೆ ಇದ್ದೀವಿ,
ಟಿಕೆಟ್ ಇಟ್ಟು ಇಲ್ಲಿ ಹಾಕಿ ಬರ್ತೀಯ, ಗುರುಗಳ ಹತ್ರ ಹೋಗಬೇಕು ಅಂತ ಮಹಾನುಭಾವರ ಪದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ ಎರಡು ವಾಕ್ಕುಸುಮಗಳನ್ನು ಗುರುಗಳಂತಲೇ ಯಾಗಿ ಸ್ವಯತೀರ್ಥ ತೀರ್ಥರ ವಿಶೇಷ ಸನ್ನಿಧಾನ ನನಗನಿಸಿತ್ತು. ಯಾಕೋ ಅನಿಸಿದ್ದು ಮುಂದೆ ಹೇಳಬೇಕು ಅನಿಸಿತ್ತು. ಇಲ್ಲೊಂದು ಚಿಕ್ಕ ಮೃತ್ತಿಕಾ ವೃಂದಾವನ ಪ್ರತಿಷ್ಠೆಯಾದರೆ ಚೆನ್ನಾಗಿರುತ್ತೇನೋ ಸುಯತೀಂದ್ರರದ್ದು ಅಂತ ಅನಿಸಿತ್ತು. ನಿಮ್ಮ ಮುಂದೆ ಇರ್ತೆ, ಇನ್ನು ಅವರ ಇಚ್ಛ ನಿಮ್ಮ ಇಚ್ಛ. ಸರಿ, ಅವರಂತರೇ ಯಾರು ಸುಶೀಲಿನ ತೀರ್ಥ ಗುರುವಂತರ್ಗತ, ಧೈರ್ಯನ ತೀರ್ಥ ಗುರುವಂತರ್ಗತ, ರಾಘವೇಂದ್ರ ಅಂತರಯಾನಿ ರುದ್ರದೇವರಿಗೆ ವರದ ಮುಖ್ಯ ಪ್ರಾಣ ಅಂತರ್ಗತ, ಆ ಮೂಲರಾಮಚಂದ್ರನ ಪದಾರವಿಂದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ಬಿಂಬರೂಪಿ ಪರಮಾತ್ಮ ಮೂಲರಾಮ ಭಿನ್ನ ಸ್ವಾಮಿ ಪ್ರೀತನಾಗಲಿ. ಶ್ರೀ ಕೃಷ್ಣಾರ್ಪಣಂ ಅಸ್ತು.